ప్రవిశ్య మమ వాచమిమాం ప్రసుప్తాం సంజీవయత్యఖిల శక్తిధరస్వధామ్నా అన్యాంశ్చ హస్తచరణశ్రవణత్వగాదీన్ ప్రాణాన్ నమో భగవతే పురుషాయ తుభ్యం. యస్మాద్ బ్రహ్మేంద్ర రుద్రాదిదేవతానాం శ్రియోపి చ గానస్ఫూర్తి సదా తస్మై హరయే గురవే నమః. వ్యాసాయ భవనాశాయ శ్రీషాయ గుణరాశయే హృద్యాయ శుద్ధ విద్యాయ మద్భాయ చ నమో నమః. లసతు శ్రీమదానందతీర్థేంద్రుర్నో హృదంబరే యద్వచశ్చంద్రికా స్వాంత సంతాపం వినికృంతతి. వాణితే కరవాణ్యంబ చరణౌ హృది సర్వదా మద్వాక్య సరనిర్భూయాత్ శ్రీమదాచార్య భావనా. హరాయ భజకానిష్టహరాయ పురవైరిణే భవాయ భవతే భూయాత్ శివాయ శిరసా నమః. ఉమేశాద్యా సురావోహం వీడే చేతోభిమానినః యూయం సర్వే ప్రకురుత మనోమే మధ్వభావగం. శ్రీమధ్వః కల్పవృక్షస్తు జయార్యః కామధుక్స్మృతః చింతామణిస్తు వ్యాసార్యః మునిత్రయముదాహృతం. వాదిరాజగురూన్ వందే రఘుత్తమ గురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మ్యహం. శ్రీగురుభ్యో నమః. హరిః ఓం. జ్ఞానవైరాగ్యభక్త్యాది కళ్యాణ గుణశాలినః లక్ష్మీనారాయణమునీన్ వందే విద్యాగురూన్ మమ. ఇవతిన దివస ఇబ్బురు ఎతిగడ ప్రాతస్మరణీయ మహానుభావర ఆరాధన మహోత్సవ. ఒబ్బరు శ్రీపాదరాజరు, ఇన్నొబ్బరు సత్యాభినవ తీర్థరు. నాడే కృష్ణద్వైపాయన తీర్థరు, ఆరాధన నాడే దివస. శ్రీపాదరాజరు బాల అపూర్వ వ్యక్తిత్వద మహానుభావరు. శ్రీపద ఆచార్యరంతర ಅತ್ಯದ್ಭುತವಾದ ಜ್ಞಾನ ಕಾರ್ಯ ಮಾಡಿದವರು. ಬಹಳ ವ್ಯಾಪಕವಾಗಿ ಶ್ರೀ ಜಯತೀರ್ಥರಾದರೆ ಅನಂತರದ ಒಂದು ಹಿರಿಮೆ ಶ್ರೀಪಾದರಾಜರು. ಶ್ರೀಪಾದರಾಜರು, ಶ್ರೀಪಾದರು ಅಂದರೆ ಯತಿಗಳು, ರಾಜರು ಅಂದರೆ ರಾಜರು. ಶ್ರೀಪಾದರು ಶ್ರೀಪಾದರಾಗೋದೇ ಕಷ್ಟ, ರಾಜರು ರಾಜಾಗೋದೇ ಕಷ್ಟ. ಎರಡೂ ಕೆಟ್ಟೋಗಿರ್ತಕ್ಕಂಥ ಕಾಲ. ಒಬ್ಬರೇ ಶ್ರೀಪಾದರಾಜರಾಗಿದ್ದು ಶ್ರೀಪಾದರಾಜರ ವೈಶಿಷ್ಟ್ಯ. ಶ್ರೀಪಾದರಾದರೂ ಶ್ರೀಪಾದರಾಜರು ಆದರೂ ರಾಜರ ವೈಭವ, ಶ್ರೀಪಾದರ ವೈರಾಗ್ಯ ಎರಡೂ ಒಂದೇ ಕಡೆ ಸೇರಿದ್ದು ಅಂದರೆ ವಿಶೇಷವಾಗಿ ಶ್ರೀಪಾದರಾಜರಿಗೆ. ಅತ್ತ ಮಹಾಮಹಿಮರು. ಇವತ್ತು ಒಂದೇ ಹೆಸರು ಅನೇಕ ಸ್ವಾಮಿಗಳಾಗಿದ್ದಾರೆ. ಶ್ರೀಪಾದರಾಜರು ಒಬ್ಬರೇ, ಅನಂತರ ಇನ್ನೊಬ್ಬ ಶ್ರೀಪಾದರಾಜರು ಆಗಲಿಲ್ಲ ಅಂತ ಹೇಳಿದರೆ ಅವರ ಮಹಿಮೆ ಏನು ಅಂತ ಗೊತ್ತಾಗುತ್ತೆ. ಅವರ ಹಿರಿಮೆ ಒಂದು ಕಡೆಗೆ ನೋಡಿದರೆ ಸ್ವರ್ಣವರ್ಣ ತೀರ್ಥರಂತಹ ದೊಡ್ಡ ಪೀಠಾಧಿಪತಿಗಳ ಶಿಷ್ಯರಾಗಿ ಬಂದವರು, ವ್ಯಾಸರಾಜರಿಗೆ ಗುರುಗಳಾಗಿ ಬಂದವರು. ಅವರ ಸಾಧನೆ ಒಟ್ಟು 100 ವರ್ಷಗಳ ಸಾಧನೆ. ಅವರು ಪೂರ್ತಿ ಶತಮಾನ ಇದ್ದವರು ಶ್ರೀಪಾದರಾಜರು. ಅದರಲ್ಲಿ 8 ವರ್ಷಕ್ಕೆ ಸನ್ಯಾಸ ಆದರೆ 92 ವರ್ಷಗಳ ಸನ್ಯಾಸ. 92 ಚಾತುರ್ಭಾಷ್ಯ ಮಾಡಿದವರು. ವಾದಿರಾಜ ಸ್ವಾಮಿಗಳು 112 ಚಾತುರ್ಭಾಷ್ಯ ಮಾಡಿದವರು. 8 ವರ್ಷಕ್ಕೆ ಅವರಿಗೆ ಆಶ್ರಮ, 120 ವರ್ಷ ಇದ್ದವರು. ಅನಂತರದ ದಾಖಲೆ ಅಂದರೆ ಶ್ರೀಪಾದರಾಜರದೇ. ಅವರು ರಾಜರು, ಇವರು ರಾಜರೇ. 3 ರಾಜರು ಒಂದೇ ಕಾಲಕ್ಕಿದ್ದ ಕಾಲ ಅದು. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, 3 ರಾಜರು ಒಂದೇ ಕಾಲಕ್ಕಿದ್ದಿತ್ತು. ವ್ಯಾಸರ ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಜರು, ವ್ಯಾಸರಾಜ ಶಿಷ್ಯರೇ ಬಂದವರು ವಾದಿರಾಜರು. ಈ ರೀತಿಯಲ್ಲಿ ಭಾರಿ ಭಾರಿ ಕ್ರಾಂತಿ ಮಾಡಿದವರು ಶ್ರೀಪಾದರಾಜರು. ಅವರು ಅಧ್ಯಯನ ಪೂರ್ತಿ ಉದಯೇಂದ್ರ ಸ್ವಾಮಿಗಳಲ್ಲಿ ಅಧ್ಯಯನ ಆಯಿತು. ಉದಯೇಂದ್ರ ತೀರ್ಥರಲ್ಲಿ ಅಧ್ಯಯನ. ಸಾಮಾನ್ಯವಾಗಿ ನಮ್ಮಲ್ಲಿ 2 ಪದ್ಧತಿ, ಹೇಗೆ ತಗೊಳ್ತಾರೆ ಹೇಗೆ ಕೊಡ್ತಾರೆ. ಸಂಬಳ ಎಷ್ಟು ಎಲ್ಲಿ ಇನ್ವೆಸ್ಟ್ ಮಾಡ್ತಿರತ್ತಲ್ಲ ಹಾಗೆ, ಸಂಬಳ ಗಳಿಕೆ ಉಳಿಕೆ ಅಂತ ಒಂದು ಪದ್ಧತಿ. ಉದಯೇಂದ್ರ ತೀರ್ಥರ ಹತ್ರ ಅಧ್ಯಯನ ಮಾಡಿದರು. ದೊಡ್ಡ ವಿದ್ವಾಂಸರಾದರು. ವ್ಯಾಸರಾದರಿಗೆ ಕೊಟ್ಟು ಅದನ್ನ ಅತಿ ಸಾರ್ಥಕ ಮಾಡಿಕೊಂಡ್ರು. ಮತ್ತೆ ಎಲ್ಲಾ ದಾನಕ್ಕಿಂತ ಜ್ಞಾನದಾನ ದೊಡ್ಡದು. ಅದನ್ನು ಪಡೆದವರು ಅವರು, ಕೊಟ್ಟವರು ಅವರು ಶ್ರೀಪಾದರಾಜರು. ಅಂತ ಜ್ಞಾನದಾನದಲ್ಲಿ ದೊಡ್ಡ ದಾಖಲೆಯನ್ನು ಮಾಡಿದ ರೀತಿಯಲ್ಲಿ ವ್ಯಾಸರಾಜರ ಹೆಸರು ಅಂದರೆ ಅವರು ಎಷ್ಟು ವಿದ್ವಾಂಸರಾಗಿದ್ದರು ಅಂತ ಹೇಳಿದ್ದೇನೆ. ಮಹಾಮಹಾ ವಿದ್ವಾಂಸರು ಗಂಟೆಗಟ್ಟಲೆ ಅವ್ರ ಮುಂದೆ ಮಾತಾಡಿ ವ್ಯಾಸರಾಜರು ಬಾಯೇ ಬಿಡದೆ ಸುಮ್ಮನೆ ತಲೆಯಾಡಿಸಿಬಿಟ್ರೆ ಆ ವಿದ್ವಾಂಸರಿಗೆ 100 ಬೇರು ಪರ್ವತ ಕೊಟ್ಟಷ್ಟು ಆನಂದ ಆಗ್ತಿತ್ತಂತೆ. ವ್ಯಾಸರಾಜ ನನ್ನ ಮಾತು ಕೇಳಿ ತಲೆ ಹಾಕಿಬಿಟ್ರು ಅಷ್ಟೇ. ಅದು ಆ ಕಡೆ ಇದ್ರು ಈ ಕಡೆ ಇದ್ರು ಅದು ಗೊತ್ತಿಲ್ಲ, ತಲೆ ಹಾಕಿದ್ರು ರೆಸ್ಪಾಂಡ್ ಮಾಡಿದ್ರು ಸಾಕು. ಅಂತ ಒಂದು ರೆಕಗ್ನಿಷನ್ ಶ್ರೀ ವ್ಯಾಸರಾಜರಿಂದ ಬರ್ತಾ ಇತ್ತು. ಶ್ಲಾಘಾ ಕಂಪನ ಮೇಕಮೇವ ಶಿರಸಃ ಶ್ರೀ ವ್ಯಾಸ ಯೋಗಿ ಸಿತು ವೇರೂಢಾಂ ಶತಬರ್ಹತಿ ಕ್ಷಿತಿ ತಲೆ ವಿದ್ಯಾ ಸುವಿದ್ಯಾವಸಾಂ ಅಂತ ಹೇಳಿ ಸೋಮನಾಥ ಕವಿ ಹೇಳ್ತಾನೆ. ಅಷ್ಟು ವೈಭವ. ಅಂಥವರು 12 ವರ್ಷ ಇವರು ತೋದಿದ್ರು ಅಂದ್ರೆ ಎಂಥ ಪಾಠ ಹೇಳಿರ್ಬೇಕು ಶ್ರೀಪಾದರಾಜ. ಎಷ್ಟು ವಿದ್ವಾಂಸರಾಗಿರಬೇಕು ಅಂತ ಯೋಚನೆ ಮಾಡಿದರೆ ಆಗ ತ್ರಿಪಾದರಾದ ವ್ಯಕ್ತಿತ್ವ ಏನು ಅಂತ ಗೊತ್ತಾಯ್ತು. 12 ವರ್ಷ ವ್ಯಾಸರಾದರಿಗೆ ಪಾಠ ಹೇಳೋದು, ಮತ್ತೆ ವ್ಯಾಸರಾದರಿ ಮತ್ತೆ ಎಷ್ಟು ದೊಡ್ಡವರಾಗಿದ್ದರೋ ಅದಕ್ಕೆಲ್ಲ ಕಾರಣ ಮತ್ತೆ ಶ್ರೀಪಾದರಾದರೇ ಪಾಠ ಹೇಳಿದ್ರಿಂದಾಗಿ. ಅವೇ ಶ್ರೀವಾಸ್ತವರು ಪೂಜೆಗೆ ಅಂತ ಹೊರಟರು, ಕಳಿಸಿಕೊಟ್ಟಿದ್ದಿವರೇ ವಿಜಯನಗರ ಸಾಮ್ರಾಜ್ಯ ಗುರುಗಳಾಗಿ ಬಂದು ಮತ್ತೆ ಕಳಿಸಿಕೊಟ್ಟಿದ್ದಿವರೇನೆ, ಪೂರ್ತಿ ಮಾರ್ಗದರ್ಶನ ಶ್ರೀಪಾದರಾದರದೇನೆ. ಆ ದೃಷ್ಟಿಯಿಂದ ಇದೇ ಒಂದು ಗುರುಪೀಠದಲ್ಲೇನೆ ಶ್ರೀಪಾದರಾದರು ವ್ಯಾಸರಾದರಂತ ಕಾಂಬಿನೇಷನ್ ಸಿಗೋದು ಭಾರಿ ಕಷ್ಟ. ಅಂತ ಗುರುಗಳು ಅಂತ ಶಿಷ್ಯರಾಗಿ ಬಂದರು. ಅವರು ಚಿಕ್ಕವರಿದ್ದಾಗ ಎಷ್ಟು ಬುದ್ಧಿವಂತರಾಗಿದ್ರು ಅಂತ ಹೇಳ್ತಾರೆ. ಸ್ವರ್ಣವರ್ಣ ತೀರ್ಥರು ಸಂಚಾರ ಮಾಡಿಕೊಂಡು ಬಂದರು. ಅವರು ಹೆಚ್ಚಾಗಿ ಶ್ರೀರಂಗ ಇದ್ದವರು ಈ ಕಡೆಯವರೇ, ಪ್ರಾಂತದ ಇಲ್ಲಿಯವರೇ. ಅವರು ಶ್ರೀರಂಗ ಪ್ರಾಂತದಲ್ಲಿ ಹೆಚ್ಚು ತತ್ವ ಪ್ರಸಾರ ಮಾಡಿಕೊಂಡಿದ್ದವರು. ಅವರು ಮೂಲ ವೃಂದಾವನ ಅಲ್ಲೇ ಇರೋದು, ಸರಳವರ್ಣ ತಿರುವಂದಾವ ಶ್ರೀರಂಗದಲ್ಲೇನೆ. ಇಲ್ಲಿಗೆ ಬಂದು ಬಹಳ ದಿವಸ ಆಗಿತ್ತು ಅಬ್ಬೂರಿಗೆ ಬರದೆ. ಅವರು ಅಬ್ಬೂರು ಪ್ರಾಂತದವರು ಬಂದರು, ಕತೆ ಕೇಳಿರ್ತೀರಿ. ಅಷ್ಟೊತ್ತಿಗೆ ತುಂಬ ದಿವಸ ಆಗಿತ್ತು, ದಾರಿ ಇವರಿಗೆ ಬೇರೆ ಬರೋರಿಗೆ ದಾರಿ ಸರಿ ಗೊತ್ತಾಗಲಿಲ್ಲ. ಅವರೆಲ್ಲ ಹೇರೋ ಕೇಳ್ತಿದ್ರು, ಒಬ್ರು ಯಾರೋ ಕೇಳಿದರು. ಆಗ ಉತ್ತರ ಕೊಡೋದ್ರೆ ಸ್ವಾಮಿಗಳು ಕೇಳಿಸಿಕೊಂಡ್ರು. ಸಣ್ಣ ಹುಡುಗ, ದನಕಾಯ ಹುಡುಗ, ಅಂದರೆ ಬ್ರಾಹ್ಮಣರು ದನಕಾಯ ಕಾಲ ಇತ್ತಾಗಿನ ಕಾಲಕ್ಕೆ. ದನಗಳಿಂದ ಅವ್ರು ಖುಷಿ, ಅದು ಒಂದು ವೃತ್ತಿ ಬೇರೆ ಖುಷಿ ಬೇರೆ. ಏನಪ್ಪ ಕೂಸು ಮಗು, ಎಷ್ಟು ದೂರ ಆಗುತ್ತೆ ಅಬ್ಬೂರು ಅಂತ ಕೇಳಿದರೆ ಹುಡುಗ ಸುಮ್ಮನೆ ಹೇಳಬಾರದೆ, ಸ್ವಾಮಿಗಳೇ ನನ್ನ ನೋಡಿ, ಈ ಹಸುಗಳನ್ನು ನೋಡಿ, ಸೂರ್ಯನ ನೋಡಿ ಅಂತ ಹೇಳಿದ್ರಂತೆ. ನೋಡಿದ್ರೆ ಏನು ಅರ್ಥ ಆಗ ನೋಡಿ, ನಮ್ಮ ದಾರಿ ಬಿಟ್ಟು ಎರಡು ಹೇಳ್ತಾರಲ್ಲ ಅಂತ ಅನಿಸ್ತೀನಿ. ಸೂರ್ಯನ ನೋಡಿ ಹುಡುಗ ಹಾಕಿದ್ದಾನೆ, ನನ್ನ ನೋಡಿ ಸಣ್ಣವನು, ಇಷ್ಟು ಹಸುಗಳಿದೆ, ಇಷ್ಟು ಸಣ್ಣ ನಾನು ಇಷ್ಟು ಹಸುಗಳು ಮನೆ ಸೇರಬೇಕು ಸೂರ್ಯ ಹುಡುಗದ್ರೊಳಗೆ, ಅಂದ್ರೆ ಎಷ್ಟು ದೂರ ಇರಬಹುದು ಇವೇ ಲೆಕ್ಕ ಹಾಕಿ ಅಂತ. ಅದ್ರ ಬಹಳ ಹತ್ತಿರ ಇದೆ ಎಂಬುದನ್ನ ಕಾವ್ಯಮಯವಾಗಿ ಹೇಳ್ತಾರೆ. ಸ್ವರ್ಣವರ ತೀರ್ಥರು ಒಳ್ಳೆ ಜ್ಞಾನಿಗಳು, ಮಾತು ಕೇಳಿಸಿಕೊಂಡು ತಕ್ಷಣ ತೀರ್ಮಾನ. ಇವರೇ ಬುದ್ಧಿ ಪೀಠಾಧಿಗೆ ತೀರ್ಮಾನ ಮಾಡ್ಕೊಂಡು ಬಿಟ್ರು. ಇಂಥ ಬುದ್ಧಿವಂತ ಪೀಠಕ್ಕೆ ಬೇಕು ಅಂತೇಳಿ ಬುದ್ಧಿವಂತರ ಪೀಠ ಸೇರಿಸೋದಿಲ್ಲ. ಒಂದು ಬುದ್ಧಿವಂತ ದಡ್ಡರಾಗಿದ್ದಷ್ಟು ಪ್ರಿಫರೆನ್ಸ್ ಜಾಸ್ತಿ. ರಾಜಕೀಯಕ್ಕೆ ಹೋಗೋರು ಕ್ರಿಮಿನಲ್ ಆಗಬೇಕು, ಇಲ್ಲೋದ್ರೆ ದಡ್ಡರಾಗಬೇಕು ಎರಡೆ. ಆದರೆ ಬುದ್ಧಿವಂತರು ಕೊಟ್ಟರೆ ಸಮಾಜ ಉಳಿತದೆ. ಡ್ರೈವಿಂಗ್ ಬರೆದವರು ಡ್ರೈವಿಂಗ್ ಕೊಟ್ಟರೆ ಗತಿ ಏನಾಗಬೇಕು? ಇವತ್ತು ಡ್ರೈವರ್ ಎಕ್ಸ್ಪರ್ಟ್ ಡ್ರೈವರ್ ಅಂತ ಹೇಗೆ ಕೊಡುತ್ತಾರೋ, ಬಂದು 40 ಜನ ಕೂಡೋ ಬಸ್ಗೆ ಡ್ರೈವರ್ ಹಾಕಿದ್ರೆ ಲಕ್ಷಾಂತರ ಜನ ಫಾಲೋಯರ್ಸ್ ಇರೋ ಸಮಾಜ ಹೇಗೆ ನಡೆಸಬೇಕು ಯೋಚನೆ ಮಾಡಿ. ತಕ್ಷಣ ತೀರ್ಮಾನ ಮಾಡಿದರು. ಇದು ಸಣ್ಣ 5 ವರ್ಷದ ಹುಡುಗ ಅಷ್ಟೇ, ತಕ್ಷಣ ಊರಿಗೆ ಹೋಗಿ ಮಾಡಿದ ಮೊದಲನೇ ಕೆಲಸನೇ ಇದು. ಹುಡುಗ ಯಾರು ಅಂತ ಕೇಳಿತ್ತು, ಗೊತ್ತಾಯ್ತು ಶೇಷಗಿರಿಯಪ್ಪ ಅಂತೇಳಿ ತಂದೆ ಹೆಸರು. ಕರೆದು ಬಿಟ್ಟು ನಿ ಮಗುವನ್ನ ನಮಗೆ ಕೊಡಬೇಕು. ಅವ್ರಿಗೆ ಭಾರಿ ದುಃಖ ಆಶ್ಚರ್ಯ ಆಯ್ತು. ಸಾಗುಳಿ ಕೇಳಂತ ಕೂಸು ಅಂದ್ರೆ ಭಾರಿ ಸಂತೋಷ ಆಯ್ತು. ಇದ ಬುದ್ಧಿವಂತರು ಕೊಡಬೇಕಲ್ಲ ಅಂತ ಯೋಚನೆ ಆಯ್ತು. ಅವ್ರು ಹೇಳಿದ್ರು ಅವತ್ತೇ ಉಪನಯನ, ತಕ್ಷಣನೇ ಉಪನಯನ ಮಾಡಿ 8 ವರ್ಷ ಸನ್ಯಾಸರು ಕೊಟ್ಟು ಬಿಡ್ತಾರೆ. ಕೊಟ್ಟು ಒಳ್ಳೆ ಜ್ಞಾನಿಗಳನ್ನಾಗಿ ಮಾಡ್ತಾರೆ. ಅದರ ಪ್ರಭಾವ ವ್ಯಾಸರಾಜರಿಂದ ಕಾಣಾಕ್ತಾ ಯೋಗ ಸಮಾಜಕ್ಕೆ ಬಂತು. ಶ್ರೀರಂಗದಲ್ಲಿ ತುಂಬಾ ಹೆಚ್ಚು ದೊಡ್ಡ ಕಾರ್ಯಕ್ಷೇತ್ರ ಶ್ರೀರಂಗನೇ ಮಾಡಿಕೊಂಡು ಶ್ರೀಪಾದರಾಜ. ಕುಂಭಕೋಣನ ಮಾಡಿಕೊಂಡಿದ್ದ ಅನಂತರ ವಿಜೇಂದ್ರ ಸ್ವಾಮಿಗಳು, ಈ ಕಡೆ ಮಾಡಿಕೊಂಡು ಶ್ರೀಪಾದರಾಜರು. ಶ್ರೀಪಾದರಾಜರಿಂದಾಗಿ ವೈಷ್ಣವ ಒಂದು ಪರಂಪರೆ ಶ್ರೀರಂಗದಲ್ಲಿ ಬೆಳೀಲಿಕ್ಕೆ, ತಮಿಳುನಾಡಲ್ಲಿ ಬೆಳೀಲಿಕ್ಕೆ ಮುಖ್ಯ ಕಾರಣ ಶ್ರೀಪಾದರಾಜರೇ. ಅನಂತರ ವಿಜೇಂದ್ರ ಸ್ವಾಮಿ ರಘುತ್ತಮ ಸ್ವಾಮಿಗಳಿಂದಾಗಿ ಮುಂದೆ ಸಾಕಷ್ಟು ಬೆಳೆಯಿತು. ಆದರೆ ಬೀಜಾವಾಪಾರ ಮಾಡಿದ್ದಿವರೇ. ಅವರು ಸಮಾಜಕ್ಕೆ ಎಷ್ಟು ಕಡಗಡಿ ಇತ್ತು ಶ್ರೀಪಾದರಾಜರಿಗೆ ಅಂದ್ರೆ, ಇವತ್ತು ಒಬ್ಬ ಮನುಷ್ಯ ಅಡಿಗೆವನ್ ಭಾರಿ ಅಡಿಗೆವನ್ ಕರೆಕ್ಟೇ, ಅಡಿಗೆನೇ ಮಾಡಿದ್ರೆ ಏನು ಅಡಿಗೆ ಅಂತ ಏನ್ ಮಾಡ್ಬೇಕು ಅವನಿಗೆ? ಇವತ್ತು ದೊಡ್ಡ ಡಾಕ್ಟರ್ ಒಬ್ರಿಗೆ ಔಷಧಿನೇ ಕೊಡೋದಿಲ್ಲ, ಬರೀ ಬಿರುದು ಹಾಕೊಂಡಿರ್ತಾರೆ. ಎಷ್ಟು ಜನಕ್ಕೆ ಎಷ್ಟು ಓದಿದ್ದೇನೆ ಅಂತೇಳಿ, ಯಾರು ಕೊಟ್ಟರು ಔಷಧಿ ಬಿರುದು ನೋಡ್ಬೇಕು ಅಷ್ಟೇ. ಔಷಧಿ ಕೊಡೋದ್ರೆ ಏನ್ ತಗೊಂಡು ಏನ್ ಮಾಡ್ತೀರಿ? ಸಮಾಜ ರೆಲೆವೆಂಟ್ ಆಗೋದು ಡಾಕ್ಟರ್ ಔಷಧಿ ಕೊಟ್ರೆ, ವಿದ್ವಾಂಸ ಜ್ಞಾನ ಕೊಟ್ರೆ ರೆಲೆವೆಂಟ್ ಆಗೋದು. ಆಗಿನ ಕಾಲಕ್ಕೆ ಏನು ಬೇಕು ನೋಡಬೇಕು. ಜನಗಳಿಗೆ ಏನು ಕೊಟ್ರೆ ಅವ್ರ ಮನಸ್ಸು ಶಾಂತವಾಗ್ತದೆ, ದೇವರ ಕಡೆ ಮನಸ್ಸು ಬರ್ತದೆ, ಅದನ್ನು ಯೋಚನೆ ಮಾಡಬೇಕು. ಅದು ಯೋಚನೆ ಮಾಡಿದವರು ಎಷ್ಟು ಪಂಡಿತರಾದರೂ ಕೂಡ ಪ್ರಯೋಜನಕ್ಕೆ ಬರೋದೇ ಇಲ್ಲ. ಶ್ರೀಪಾದರಾದರು ಒಳ್ಳೆ ಯೋಚನೆ ಮಾಡ್ತಾರೆ. ಎರಡು ಮಾಡಿದರು, ಒಂದು ಪಾಠಶಾಲೆ ಮಾಡಿದ್ರು ಬುಡುಬಾಗಲಲ್ಲಿ, ಮತ್ತು ಹರಿದಾಸ ಸಾಹಿತ್ಯ ಶುರು ಮಾಡಿದ್ರು ಅಲ್ಲಿ. ಎರಡು ಕೆಲಸ ಮಾಡ್ತಾರೆ ಶ್ರೀಪಾದರಾಜ. ಬುಡುಬಾಗಲು ದೊಡ್ಡ ವಿದ್ಯಾಪೀಠವಾಗಿದ್ದು ಶ್ರೀಪಾದರಾಜರಿಂದ. ಬೆಂಗಳೂರಿನಾಗ ಹೇಳೋರು ಬೆಂಗಳೂರು ಹೆಸರೇ ಇಲ್ಲ ಆಗಿನ ಕಾಲಕ್ಕೆ. ಇವತ್ತು ಬೆಂಗಳೂರು ಏನಾಗಿದ್ದು, ಇವತ್ತು ಬುಡುಬಾಗಲು ಹಾಗಾಗಿತ್ತು ಅಂತ ಹೇಳ್ತಾರೆ. ಬುಡುಬಾಗಲು ಅಂದರೆ ಬೂಡು ಬಾಗಿಲು, ತಿರುಪತಿಗೆ ಹೋಗೋರೆಲ್ಲ ಅಲ್ಲಿಂದಾನೆ ಹೋಗ್ಬೇಕು. ಬಾಗಿಲು ಬುಡುಬಾಗಲು ತಿರುಪತಿಯ ಮಹಾದ್ವಾರವಾಗಿ ಮೂಡು ದಿಕ್ಕರು ಪೂರ್ವ ದಿಕ್ಕು, ಆ ರೀತಿ ಇದ್ದದ್ದು ಬುಡುಬಾಗಿಲು. ಅದು ಮೊದಲಾಗಲೇ ಆಚಾರ್ಯರು ಓಡಾಡಿದ ಜಾಗ ಅದು. ಆಮೇಲೆ ಅಕ್ಷೋಭ ತೀರ್ಥರು ಬಂದರು, ನರಸಿಂಹದೇವರನ್ನ ಅಂಗಾರದಲ್ಲಿ ಬರೆದರು. ಅದೇ ಇವತ್ತು ಪ್ರತಿಷ್ಠೆ ಶಿಲ್ಪಿ ಕಟ್ಟದ ನರಸಿಂಹದೇವರಲ್ಲ ಅಲ್ಲಿರೋದು, ಅಂಗಾರದಲ್ಲಿ ಬರೆದು ಹಾಗೆ ಬೂಡಿತಂತೆ. ಅಲ್ಲಿ ಅಂಗಾರದಲ್ಲಿ ಬರೆದು ನರಸಿಂಹತೀರ್ಥದಲ್ಲಿ ನರಸಿಂಹದೇವರು ಪ್ರತಿಷ್ಠಾಪನೆ ಮಾಡಿ, ಶಾಸ್ತ್ರ ಪ್ರಕಾರ ದೇವಸ್ಥಾನಕ್ಕೆ ಈಶಾನ್ಯದಲ್ಲಿ ನೀರಿರಬೇಕು, ಸರೋವರ ಇರಬೇಕು, ಕರೆಕ್ಟಾಗಿ ಈಶಾನ್ಯಕ್ಕೆ ನರಸಿಂಹತೀರ್ಥ ಇರೋದು. ಅನಂತೇಶ್ವರಿಗೆ ಉಡುಪಿಗೆ ಕೃಷ್ಣಗೆ ಸರಿಯಾಗಿ, ಉಡುಪಿ ಕೃಷ್ಣರಿಗೆ ಪೂರ್ವ, ಅನಂತೇಶ್ವರಿಗೆ ಈಶಾನ್ಯದಲ್ಲಿ ಮಧು ಸರೋವರ ಇರೋದು ಕರೆಕ್ಟಾಗಿ. ಅನಂತ ಮೊದಲಿದ್ದು ಉಡುಪಿ ಕೃಷ್ಣ ಮೊದಲಿರಲಿಲ್ಲ, ಅನಂತೇಶ್ವರ ಮೊದಲಿದ್ದಿತ್ತು. ಅದು ಸರಿಯಾಗಿ ತೀರ್ಥ, ಅದಕ್ಕೆ ಅನಂತ ಸರೋವರ ಅಂತ ಹೆಸರಿತ್ತು. ಅದಕ್ಕೆ ಮಧ್ವಾಚಾರ್ಯ ಮಧ್ವ ಸರೋವರ ಅಂತ ಆಮೇಲೆ ಆಯ್ತು, ಒಂದು ಅನಂತ ಸರೋವರ ಅನಂತೇಶ್ವರನಿಂದಾಗಿ ಆಮೇಲೆ ಮಧ್ವ ಸರೋವರ. ಇದು ಹಾಗೇನೆ ನರಸಿಂಹದೇವರು ನರಸಿಂಹತೀರ್ಥ ಮಾಡಿದರು, ಅಕ್ಷೋಭತೀರ್ಥರು ಮಾಡಿದ ದೊಡ್ಡ ಕ್ರಾಂತಿ. ಒಂದು ನರಸಿಂಹದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದು, ಹಾಗೆ ಬರೆದು ನರಸಿಂಹತೀರ್ಥ ನಿರ್ಮಾಣ ಮಾಡಿದ್ದು. ಇವತ್ತು ಸರ್ಕಾರ ಮಾಡಿದ ಡ್ಯಾಮ್ಗಳು ಬಿದ್ದು ಹೋಗ್ತವೆ, 800 ವರ್ಷ ಆದ ನರಸಿಂಹತೀರ್ಥ ಹಾಗೆ ಇದೆ ಅಂದ್ರೆ ಎಂಥ ಅಮೃತ ಹಸ್ತ ವ್ಯಾಸ ಶ್ರೀಪಾದರ ಅಕ್ಷೋಭತೀರ್ಥರು ಅಂತ ಗೊತ್ತಾಯ್ತು. ಅಮೃತ ಹಸ್ತ ಅಮೃತ ಹಸ್ತ ಇದೆ, ಆ ನೀರು ಎಷ್ಟು ಸ್ವಾರಸ್ಯ ಅಂದ್ರೆ ಗಂಗಾ ಪ್ರತ್ಯಕ್ಷ ಅಂತ ಹೆಸರು ಅದಕ್ಕೆ. ಇವತ್ತು ಹಾಗೇನೆ ಗಂಗಾ ನೀರಿದ್ದ ಹಾಗೆ ಇರ್ತದೆ ನರಸಿಂಹತೀರ್ಥ ನೀರು ಅಂದ್ರೆ ಅಷ್ಟು ಶುದ್ಧ ಅಷ್ಟು ಇದು. ಹಿಂದೆ ಸ್ವಾಮಿಗಳು ಇದ್ದಾಗ ವಿಜ್ಞಾನ ತೀರ್ಥರ ಹತ್ರ ಇದ್ದಾಗ ಒಂದ್ಸರ್ತಿ ಕೇಳಿದೆ, ಬದಲ ಸತ್ಯ ಶ್ರೀಪಾದಲ್ಲಿ ಹೋದಾಗ ಕುಡಿಯ ನೀರು ಯಾವುದು ಅಂತ ಕೇಳಿದೆ. ಯಾಕಂದ್ರೆ ಅಷ್ಟು ಸಾವಿರ ಸ್ನಾನ ಮಾಡ್ತಿದ್ದಾರೆ ಅಲ್ಲಿ, ಆರಾಧ್ಯ ಕಾಲಕ್ಕೆ ಹೋಗಿದ್ದು. ಮಧು ಸರೋವರ ನೀರು ಯಾರು ಕುಡಿಯಲ್ಲ ಗೊತ್ತಿರಲಿ, ಮಧು ನೀರು ಕುಡಿಯ ಸಾಮಾನ್ಯವಾಗಿ ಯಾವ ತೀರ್ಥದ ನೀರು ಕುಡಿಯೋದಿಲ್ಲ. ಕಾಶಿಯಲ್ಲಿ ಬೋರ್ಡ್ ಆಗಿರ್ತಾರೆ, ಗಂಗಾ ನೀರು ಕುಡಿಬೇಡ್ರಿ ಅಂತ ಬೋರ್ಡ್ ಆಗಿರ್ತಾರೆ. ಫಸ್ಟ್ ಕುಡಿದ ಆರೋಗ್ಯ ಕೆಟ್ಟ ಹೋಗ್ತದೆ ಇವರು ಅಂತ ಅರ್ಥ. ಇದರ ಸಿಗ್ತೀರ ಅಷ್ಟು ಜನ ಸ್ನಾನ ಮಾಡಿದ್ರೆ ಯಾವ್ದಿರೋ ಅಂತ, ಅದು ಒಂದೇ ಬೇರೆ ನೀರೇ ಇಲ್ಲ, ಅದು ಒಂದೇ ನೀರಿರೋದು ಅಂತ ಹೇಳಿ, ಅದು ಒಂದೇ ನೀರಿರೋದು. ಮತ್ತೆ ಕುಡಿದ್ರೆ ಏನಾರು ಆಗ್ತದಾದ್ರೆ, ಕುಡಿದಿದ್ರೆ ಏನೋ ಆಗ್ತದಾದ್ರೆ ಅಂತ ಹೇಳ್ತಾರೆ. ಅಲ್ಲಿ ಬಂದ್ರೆ ಕುಡಿಲೇಬೇಕು, ದರಸಿಂಹ ನೀರು ಕುಡಿದ್ರೆ ಸರಿ ಹೋಗೋದು ಅಂತ. ಅದು ಮ್ಯಾಜಿಕ್ ಮಿರಾಕಲ್. ಅಲ್ಲಿಗೆ ಹೋಗಿದ್ರೆ ಅವರು ಸ್ವಾಮಿಗಳು ಹಿಂದೆ ಏನ್ ಮಾಡಿದ್ರು ಅಂದ್ರೆ, ನೀರು ಸಪ್ಲೈ ಮಾಡಬೇಕು ಅಂತ ಮೂರ ಕಡೆ ಬೋರ್ ಹಾಕ್ಸಕ್ ಹೋದ್ರೆ ಒಂದ್ ಕಡೆ ಬೋರ್ ಬೆಳೆ ಇಲ್ಲ, ಹೈಟ್ ಅಲ್ಲಿ ಅದೇ ಆಲ್ಮೋಸ್ಟ್ ಗ್ರೌಂಡ್ ಲೆವೆಲ್ ನೀರು ಇಲ್ಲದೆ ಪಕ್ಕದಲ್ಲಿ ಬೋರ್ ಹಾಕಿ ನೀರು ಬರೋದಿಲ್ಲ. ಬರೀ ಎಲ್ಲ ಬೋರು ಫೇಲ್ ಆದ್ರು ಕೊನೆಗೆ ಒಂದೇ ಉಳ್ಕೊಂಡಿತ್ತು. ಅದು ಅಷ್ಟೆಲ್ಲ ತಂದು ಕೊಡಿದ್ರೆ ಒಂದ್ ಚೂರಿ ಪೇಪರ್ ಅಲ್ಲಿ ಬರ್ತಿರ್ತದಲ್ಲ, ಬಿಸಿ ಊಟ ಉಂಡು ಆಸ್ಪತ್ರೆಗೆ ಅಂತ ಹೇಳಿ. ಒಬ್ರು ನರಸಿಂಹ ತೀರ್ಥ ಕುಡಿದ್ರೆ ಒಬ್ರು ಆಸ್ಪತ್ರೆ ಸೇರಿಲ್ಲ. ಅಂದ್ರೆ ಎಷ್ಟು ಸಿದ್ಧಿ ಅದು, ಗಂಗಾ ಪ್ರತ್ಯಕ್ಷ ಅಂತ ದೊಡ್ಡ ಸಾಕ್ಷಿ ಅದು. ಮಿರಾಕಲ್. ಯಾವ ದೇವರು ಫುಲ್ ನೀರು ಇರುತ್ತೆ, ನೀರು ಕಡಿಮೆ ಆಗೋದು ಭಾರಿ ಕಡಿಮೆ, ಅದು ರುಚಿ ಅದು ಅಷ್ಟು ಅಷ್ಟು ಟೇಸ್ಟಿ. ಅದು ಬಿಸಿನೀರು ಕಾಯಿಸ್ತಾ ಸಾಮಾನು ರುಚಿ ಇರೋದಿಲ್ಲ ಬಿಸಿನೀರು, ಅದು ತಡೀರಿದ್ದಾಗ ಅಷ್ಟೇ ಟೇಸ್ಟಿ ಆಗಿರುತ್ತೆ ನರಸಿಂಹ ತೀರ್ಥದ ನೀರು. ಗಂಗಾ ಪ್ರತ್ಯಕ್ಷ ಅಂದ್ರೆ ಸರಿಯೇ. ಆ ರೀತಿ ಮಾಡಿದ್ರು. ಇದೊಂದು ವಿದ್ಯಾರಣ್ಯರನ್ನ ಪರಾಭವಗೊಳಿಸಿ ಅಶಿರಾ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಶೋಕ ಬುಡಿ ರಚ್ಚಿರತ್ ಅಂತ ಹೇಳಿ ದ್ವೈತ ಸಿದ್ಧಾಂತದ ವಿಜಯ ದುಂದುಭಿಯನ್ನ ಮಾಡಿದ ಜಾಗ ಅದು. ಇವತ್ತು ಅಂಚಿಕಲ್ ಬೆಟ್ಟ ಅಂತಿದೆ, ಇವತ್ತು ನಾವು ಧ್ವಜಸ್ತಂಭ ನೋಡಬಹುದು. ಅಲ್ಲಿ ಈ ಶೋಕ ಕೂಡ ಮೇಲೆ ಹಾಕಿದ್ದಾರೆ. ಇಷ್ಟು ಅಶೋಕ ತೀರ್ಥ ದೊಡ್ಡ ಸಾಹಸ ಅದು. ಪದ್ಮನಾಭ ತೀರ್ಥ ಓಡಾಡಿದ ಜಾಗ, ಯಾಕಂದ್ರೆ ಶ್ರೀಪಾದರಾದ್ರಿ ಮಠಕ್ಕೆ ಹೆಡ್ ಕ್ವಾರ್ಟರ್ ಸ್ಥಳಕ್ಕೆ ಅದೇ ಕಾರಣ. ಪದ್ಮನಾಭ ತೀರ್ಥ ಓಡಾಡಿದ ಜಾಗ ಕೂಡ ಆಚಾರ್ಯರು ಬಂದಿದ್ದಾರೆ. ತೀರ್ಥ ಅಗ್ರಹಾರಕ್ಕೆ ಲಾಸ್ಟ್ ಟೈಮ್ ಹೋಗಿದ್ದೆ, ಆನಂದ ತೀರ್ಥ ಅಗ್ರಹಾರನೇ ಅದು. ಪದ್ಮನಾಭ ತೀರ್ಥರ ಮಠ ಅವರು ಮೂಲ ಪುರುಷ ಅಲ್ಲಿ ಇದ್ದದ್ದು. ಅಶೋಕ ತೀರ್ಥರು ಬಂದರು, ಅನಂತರ ಅದಕ್ಕೆ ಒಳ್ಳೆ ವಿದ್ಯಾಪೀಠ ಆಯಿತು. ಶ್ರೀಪಾದರಾದ್ರಿ ಕಾಲಕ್ಕೆ ದಕ್ಷಿಣದ ಕಾಶಿ ಆಯಿತು, ಅಷ್ಟು ಸಿದ್ಧಿ ಬಂತದ್ದು. ಎಷ್ಟೋ ಅಂದ್ರೆ ಹಗಲೆಲ್ಲ ಹೇಳಿರ್ತೇನೆ, 500 ವರ್ಷ ಸುಮಾರು 50 ವರ್ಷಗಳ ಹಿಂದೆ ನೀವು ಮುಳುಬಾಗಿಲು ಹೋಗಿದ್ರು ಕೂಡ ಊರು ತುಂಬ ವಿದ್ವಾಂಸರು. ಮುಳುಬಾಗಲು ವಿದ್ವಾಂಸರು ಅಂದ್ರೆ ಭಾರಿ ಪ್ರಸಿದ್ಧ ಅದು. ಎಲ್ಲ ಇದರಲ್ಲೂ ವಿದ್ವಾಂಸ, ಭಾರತದಲ್ಲೂ ವಿದ್ವಾಂಸರು, ವೈಷ್ಣವರಲ್ಲೂ ವಿದ್ವಾಂಸರು. ಅಂತ ವಿದ್ಯಾಪೀಠ ಮಾಡಿದ್ರು ಶ್ರೀಪಾದರಾಜ. ಎಷ್ಟೋ ದಿನ ಮಾಧುರು ಅಲ್ದವ್ರು ಬರೆದಿದ್ದಾರೆ, ನಾನು ಮುಳುಬಾಗಲಲ್ಲಿ ಹುಟ್ಟಿದ ಪುಣ್ಯ ಮಾಡಿದ್ದೆ ಅಂತ ಬರೆದಿದ್ದಾರೆ. ಮುಳುಬಾಗಲ ವಿದ್ಯಾ ಸಂಸ್ಕಾರದಾರ ಬಂದಿದ್ರಿ, ಭಾರಿ ಫೇಮಸ್ ಆದ ಅಂತ ಬರ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಶ್ರೀಪಾದರಾಜರಿಂದ 5 ಶತಮಾನ ಯೂನಿವರ್ಸಿಟಿ ಅಷ್ಟಿಸಿರೋದು ಕಷ್ಟ ಅಂತ ಒಂದು ಒಳ್ಳೆಯ ಕಾರ್ಯಕ್ಷೇತ್ರ ಮಾಡಿದ್ರು. ತಮಿಳುನಾಡಿನಲ್ಲಿ ಜನಗಳಿಗೆ ಅವರವರದೇ ಭಾಷೆಯಲ್ಲಿ ತಮಿಳಿನಲ್ಲಿ ಆಳ್ವಾರಗಳ ಪ್ರಬಂಧ ಎಲ್ಲ ಹೇಳ್ತಾ ಇದ್ರು, ನೋಡಿದ್ರು ಅದನ್ನು. ಅದು ಪ್ರತಿಯಾಗಿ ತತ್ವ ಸಿದ್ಧಾಂತ ಪ್ರಸಾರ ಮಾಡಬೇಕು, ಅದಕ್ಕಾಗಿ ಹರಿದಾಸ ಸಾಹಿತ್ಯವನ್ನು ಬೆಳೆಸಿದ್ರು. ದ್ವಾದಶ ಸ್ತೋತ್ರದಿಂದ ಶ್ರೀಮದ್ ಆಚಾರ್ಯಕೃತಿ ಎಲ್ಲದಕ್ಕೂ ಸರ್ವಮೂಲ ಸರ್ವಮೂಲನೇ ಅದು. ದ್ವಾದಶ ಸ್ತೋತ್ರದ ಶುರುವಾಗಿತ್ತು. ನರಹರಿ ತೀರ್ಥರು ಜಯತೀರ್ಥರು ಬರೆದರು, ಅನಂತರ ಹೆಚ್ಚು ಬರೆದಿದ್ದು ಎಲ್ಲ ರೀತಿ ಬರೆದು ಶ್ರೀಪಾದರಾಜರೇ. ಕೀರ್ತನೆಗಳು, ಉಗಾಹೋಗಳು, ಸುಳಾದಿಗಳು, ವೃತ್ತರಾಭ, ದಂಡಕ ಎಲ್ಲದರೂ ಬರೆದಾಕಿದ್ರು. ಇವತ್ತು ಕನ್ನಡ ಸಾಹಿತ್ಯದ ಶಿಶುಗೀತೆಗಳು ಅಂತ ಕೇಳ್ತಾರೆ, ಮಕ್ಕಳಿಗೆ ಹಾಡುಗಳು ಅಂತ ಶುರು ಮಾಡಿದ್ರು ಶ್ರೀಪಾದರಾಜರೇ. ಮೊದ್ಲು ಯಾರು ಹಾಡು ಶಿಶುಗೀತೆ ಬರೆದಿರಲಿಲ್ಲ. ಈ ಪೋಪು ಹೋಗೋಣ ಬಾರೋ ರಂಗ, ಪೊಪ್ಪು ತಿನ್ನೋಣ ಬಾರ, ಚಿಕ್ಕ ಮಕ್ಕಳಿಗಳ ಗೀತೆಗಳವಲ್ಲ, ಎಲ್ಲ ಆಡಿ ಓಡಿ ಬಂದೆ ರಂಗಯ್ಯ ಅಂತ ಹೇಳೋ ಮಾತುಗಳೆಲ್ಲ ಚಿಕ್ಕ ಮಕ್ಕಳಿಗೆ ಹೇಳೋ ರೀತಿಯಲ್ಲಿ ಹೇಳಿ ಮಕ್ಕಳಿಗೆಲ್ಲ ತಿಳಿಸ್ತಾ ಬಂದ್ರು. ಆಮೇಲೆ ಮಧ್ವರಾಮ ಬರೆದ್ರು, ಬಹಳ ಮುಖ್ಯವಾಗಿ ಮಧ್ವರಾಮ ಬರೆದವರು. ಇವತ್ತು ಸಂಸ್ಕೃತದಲ್ಲಿ ವಾಯುಸ್ತುತಿ ಅಂದ್ರೆ ಶ್ರೀಮದ್ ವಿಷ್ಣುವರ್ಗರ ಇಷ್ಟಾನೇ. ಇದು ಬೆಸ್ಟ್ ವಾಯುಸ್ತುತಿ ಇದ್ರು ನಂಬರ್ ಒನ್ ಅಂದ್ರೆ ಅದೇ. ಇವತ್ತು ಮಧ್ವರಾಮ ಅಂದ್ರೆ ಶ್ರೀಪಾದರಾದ್ರೆ ಮಧ್ವರಾಮನೇ. ಕನ್ನಡದ ವಾಯುಸ್ತುತಿ ಕೊಟ್ಟ ಹಿರಿಮೆ ಶ್ರೀಪಾದರಾಜರು. ಅದನ್ನ ಹೇಳದೇ ಇರೋ ಜನಗಳು ಅಂದ್ರೆ ಅವ್ರ ಪಾಪಿಗಳು ಅಂತಾನೆ ಅರ್ಥ. ಅಷ್ಟು ಬರೀ ವಾಯುಸ್ತುತಿ ಇದ್ದ ಹಾಗೆ ಮೂಲಾವತಾರ ಅವತಾರ ತ್ರಯ ಎರಡನ್ನು ಬಳಿ ವ್ಯವಸ್ಥಿತ ವರ್ಣನೆ ಮಾಡ್ತಾರೆ. ಕೇಳಿದ್ರೆ ರೋಮಾಂಚನವಾಗಬೇಕು, ಸಾರಸಂಗ್ರಹವೆಲ್ಲ ತಿಳಿಬೇಕು. ಹಾಗೆ ಬರದ ಕೃತಿ ಅಂದ್ರೆ ಮಧ್ವನಾಮ. ಜಗನ್ನಾಥದಾಸರನ್ನು ಕೊಂಡಾಡ್ತಾರೆ ಅಂದ ಮೇಲೆ ಅವ್ರ ಮಹಿಮೆ ಎಷ್ಟಿರಬೇಕು. ಶ್ರೀಪಾದರಾಜ ಪೇಡಿದ ಮಧ್ವನಾಮ, ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವ ಕೂಪಾರದಿಂದ ಕಡೆ ಹಾಯಿಸುವುದು. ಜಗನ್ನಾಥ ವಿಠಲ ತೋರಿಸುತ್ತೆ, ಅಪರೋಕ್ಷ ಜ್ಞಾನ ಕೊಡಿಸ್ತದೆ ಅಂತ ಹೇಳ್ತಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಆದ್ದರಿಂದ ಮಧ್ವನಾಮ ಸರಿಯಾಗಿ ಹೇಳಿದರೆ ದೇವರು ಕಣ್ಣಿಗೆ ಕಾಣಿಸ್ತಾನೆ ಅಂತ ಅರ್ಥ. ಜೊತೆಗೆ ಭವ ಕೂಪಾರದಿಂದ ಕಡೆ ಹಾಯಿಸುವುದು, ಕೂಪಾರ ಅಂದ್ರೆ ಸಮುದ್ರ, ಸಂಸಾರ ಸಮುದ್ರದಿಂದಲೇ ಪಾರ ಮಾಡಿಬಿಡುತ್ತದೆ. ಹರಿಕಥಾ ಪ್ರಸಾರ ಬರೆದವರು ಈ ಮಾತು ಹೇಳ್ತಾರೆ ಅಂದಮೇಲೆ ಮಧ್ವರಾಮನ ಹರಿಕಥಾ ಪ್ರಸಾರ ಹೇಳೋರಲ್ಲ, ವಾಯುಸ್ತುತಿ ಹೇಳೋರು ಹೇಗೆ ನಕಸ್ತುತಿಯರ ಬದಲಿಗೆ ಆಮೇಲೆ ಸಂಪುಟಾಕಾರ ಹೇಳ್ತಾರೋ ಮಧ್ವರಾಮ ಹೇಳೋ ಅಭ್ಯಾಸ ಮಾಡಬೇಕು. ಹರಿಕಥಾನುಸಾರ ಮುಂಚೆ ಮತ್ತು ಆಮೇಲೆ ಮಾಡಿದರೆ ಜಗನ್ನಾಥದಾಸರಿ ಭಾರಿ ಖುಷಿ ಆಗ್ತದೆ, ಒಳ್ಳೆ ಸಿದ್ಧಿ ಬರ್ತದೆ ಅಂತ ಒಂದು ಕೃತಿ ಬರೆದವರು. ಎಷ್ಟು ಹಾಡುಗಳು ಮತ್ತೆ ಎಷ್ಟು ಸುಳಾದಿಗಳು ಮತ್ತೆ ಎಲ್ಲಾ ದೇವರ ಮೇಲೆ ಬರೆದವರು ಫಸ್ಟ್ ಅವರೇ, ಈಶ್ವರರ ಮೇಲೆ ಮೊದಲು ಹರಿದಾಸರು ಬರೆದಿದ್ದು ಅವರೇ. ಋಷಭ ನೇರಿದ ಶಶಿಧರ ನಿವಾನ ಆರೇ ಪೇಳಮ್ಮ ಅಂತ ಶುರು ಮಾಡಿದರು. ಒದ್ದಿಪೆ ನಿರೆಗೆ ಗಡನಾಥ ಗಣೇಶನ ಸ್ತೋತ್ರ ಶುರು ಮಾಡಿದರು. ಸಂಸ್ಕೃತ ಭ್ರಮರ ಗೀತೆಯನ್ನು ಕನ್ನಡದಲ್ಲಿ ಬರೆದರು. ಸಪ್ತಮಸ್ಕಂಧ ನರಸಿಂಹ ಪ್ರಾದುರ್ಭಾವ ಪೂರ್ತಿ ದಂಡಕದಲ್ಲಿ ಬರೆದರು. ಋಷಿ ನೃಸಿಂಹ ಪ್ರಾದುರ್ಭಾವ ದಂಡಕ ಒಳ್ಳೆ ದಂಡಕ, ಹರಿದಾಸ ಒಂದೇ ಒಂದು ದಂಡಕ, ಮತ್ತಾರು ದಂಡಕ ಬರೆದಿಲ್ಲ, ಅವರೊಬ್ಬರೇ ಬರೆದವರು. ಎಷ್ಟು ವಿದ್ವಾಂಸರಾಗಿದ್ದರು ಶ್ರೀಪಾದರಾಜರು ಮತ್ತು ದೊಡ್ಡ ದೃಷ್ಟಾಂತ ಅವರ ಕೃತಿಗಳು. ಸಂಸ್ಕೃತದಲ್ಲಿ ವಾಗ್ವಜ್ರ ಅಂತ ಬರೆದರು ಅಂತ ವ್ಯಾಸರಾದರೆ ಹೇಳ್ತಾರೆ. ವಾಗ್ವಜ್ರೇ ಆಚೇನ ದ್ಯೋ ಅಂತ ಹೇಳಬೇಕಾದ್ರೆ ವಾಗ್ವಜ್ರ ಕೃತಿಯನ್ನು ಬರೆದರು ಅಂತ ಹೇಳ್ತಾರೆ. ಎಷ್ಟು ಕೆಲಸ ಮಾಡಿದ್ದಾರೆ ಶ್ರೀಪಾದರಾಜರು ಅಂದರೆ ಭಾರಿ ಮಹಾನುಭಾವ. ಅವರಿಗೆ ಸಂಚಾರಕ್ಕೆ ಹೋದಾಗ ಕಾಶಿಯಲ್ಲಿ ಎಲ್ಲ ವಿದ್ವಾಂಸರು ಗೆದ್ದರು. ಆಗ ಅವರಿಗೆ ವಿಷ ಪ್ರಯೋಗ ಮಾಡಿದ್ರು ಯಥಾಪ್ರಕಾರ. ಈ ವಿದ್ವಾಂಸರು ಗೊತ್ತಿರೋದೇ ಗೊತ್ತಿರೋದು, ಗೆಲ್ಲಕ್ಕಾಗದೆ ಹೋದರೆ ಇಂಥ ವಿಷ ಪ್ರಾಚಾರ ಮಾಡಿಸೋದು. ಅವ್ರು ತಕ್ಷಣ ಅವ್ರು ಹೈಗ್ರೀವ ಸ್ತೋತ್ರ ಮಾಡಿದರು, ಅದು ಪೂರ್ತಿಯಾಗಿ ಪೂರ್ತಿ ವಾಸಿಯಾಗಿತ್ತು. ಇವತ್ತು ಹೈಗ್ರೀವರ ಮಠದಲ್ಲಿದ್ದಾರೆ. ಹೈಗ್ರೀವ ದೇವರ ಇದು ಕಂಠದಲ್ಲಿ ವಿಷ ಕಾಣಿಸ್ತಂತೆ, ಇವರು ತಿಂದು ತಗೊಂಡು ವಿಷ ಆಮೇಲೆ ಪರಿಹಾರ ಆಗಿದೆ ಅಂತ ಸಿದ್ಧಿನೂ ಅವರಿಗಿತ್ತು. ಪಂಡ್ರಪುರ ಪ್ರಾಂತದಲ್ಲಿ ಓಡಾಡ್ತಾ ಇದ್ರು. ಸ್ವಪ್ನಾಗಿ ಭೀಮಾ ತೀರದಲ್ಲಿ ಎರಡು ಸಂಪುಟ ಸಿಕ್ಕು ಅವರಿಗೆ, ಎರಡು ಸಂಪುಟ. ಒಂದು ತೆಗೆದು ನೋಡಿದ್ರು ರಂಗವಿಠಲ ದೇವರಿದ್ದ, ರುಕ್ಮಿಣಿ ಸತ್ಯಭಾಮ ಸಮೇತ ವಿಠಲ ದೇವರು ಸಿಕ್ಕಿರವರು, ಅದೇ ಅಂಕಿತ ಮಾಡಿಕೊಂಡ್ರು ರಂಗವಿಠಲ ಅಂತ, ಅದೇ ಅಂಕಿತ ಆಯ್ತು ಅವರಿಗೆ. ಇನ್ನೊಂದು ಸಂಪುಟ ತೆಗಲಿಕ್ಕೆ ಹೋದ್ರು ಬೇಡ ಅಂತ ಸೂಚನೆ ಆಯ್ತು, ತೆಗಿಲಿಲ್ಲ. ಅದ್ರ ವ್ಯಾಸರಾದ್ರೆ ತೆಗೆದು ಕೃಷ್ಣ ಇದ್ದ ಅದರಲ್ಲಿ. ಆಶ್ಚರ್ಯ ಅಂದ್ರೆ ರಂಗವಿಠಲ ಇದ್ದ, ಇವ್ರ ಅಂಕಿತ ಆಯ್ತು, ಕೃಷ್ಣ ಇದ್ದ ಅವರ ಅಂಕಿತ ಆಯ್ತು. ಆದರೆ ಪಂಡ್ರಪುರ ಹರಿದಾಸ ಸಾಹಿತ್ಯದ ಕೇಂದ್ರ, ಅಲ್ಲಿ ಸಿಕ್ಕದ್ದು ಇಬ್ಬರಿಗೂ ನಾಂದಿಯಾಗಿ ಇಬ್ಬರು ಕೂಡ ವಿಶೇಷವಾಗಿ ಅಂಕಿತ ಮಾಡಿಕೊಂಡೆ ಹಾಡು ಬರಲಿಕ್ಕೆ ಶುರು ಮಾಡಿದರು. ಇವತ್ತು ನಾವು ಉಳ್ಬಾಗಲಿ ಹೋದರೆ ಅದೆಲ್ಲ ಕಣ್ಣಾರೆ ಕಾಣಬಹುದು. ಮಠದಲ್ಲಿ ಅವರ ಅಭ್ಯಜ್ಜರ ಸ್ನಾನ ಮಾಡ್ಕೊತಿದ್ದರು. ಶ್ರೀಪಾದರಾಜರು ಅಷ್ಟು ಪ್ರತಿನಿತ್ಯ ಅಭ್ಯಜ್ಜರ, ಪ್ರತಿನಿತ್ಯ 60 ಟೈಪ್ ತರಕಾರಿ. ಇವತ್ತು ತರಕಾರಿ ಒಂದಂದ ಅಂದರೆ ಇನ್ಕಮ್ ಟ್ಯಾಕ್ಸ್ ಬರೋ ಕಾಲ ಬಂದು ಹೆಚ್ಚು ಕಡೆ. ಎಷ್ಟು ದುಡ್ಡು ಬಂತು, ಎಲ್ಲ ತರಕಾರಿ ತಿನ್ನೋಷ್ಟು ಎಷ್ಟು ದುಡ್ಡು ಬಂತು ಅಂತ ಕೇಳೋಷ್ಟು ಮಟ್ಟಿ ಕಾಲ ಇತ್ತು. ಕಾರ್ ಕೊಂಡ್ಕೊಂಡ್ರೆ, ಮನೆ ಕೊಂಡ್ಕೊಂಡ್ರೆ ಟ್ಯಾಕ್ಸ್ ಕೇಳ್ತಾರಲ್ಲ, ತರಕಾರಿ ಕೊಂಡ್ಕೊಂಡ್ರೆ ಟ್ಯಾಕ್ಸ್ ಆಗ ಕಾಲ. ಅವತ್ತು 60 ವಿಧದ ಪ್ರತಿನಿತ್ಯ ಭೋಜನ ಆಗ್ಬೇಕಂತ. ಅದು ತಮಗೆಂತ ಮಾಡ್ಕೊತಿದ್ದಿಲ್ಲ, ದೇವ್ರ ವೈಭವ ಅಂತ. ಸೌವರ್ಣ ಸ್ಥಾರಿವರಿ ಅಂತ ಹೇಳ್ತೇವಲ್ಲ, ದೇವ್ರ ವೈಭವ ಅದು. ದೇವ್ರ ನೈವೇದ್ಯಕ್ಕೋಸ್ಕರ ಮಾಡ್ತಿದ್ರು, ನೈವೇದ್ಯ ಮಾಡಿದ್ರು ತಗೋಬೇಕು ಅಂತ ತಗೋತಿದ್ರು. ಜನ ಏನ್ ತಿಳ್ಕೊಂಡ್ರು, ಇವರೇ ಆಸೆ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಸ್ವಾಮಿ ಭಾರಿ ಆಸೆ, ಅವರೇ ಮಾಡ್ಕೋತಾರೆ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಅದಕ್ಕೋಸ್ಕರ ಜನ ಮಾಡ್ಕೋ, ಜನಕ್ಕೆ ಅದು ಒಂದು ಗೊತ್ತಿರುತ್ತೆ, ಸ್ತೋತ್ರ ಮಾಡಲಿ ಬಿಡಲಿ ನಿಂದೆ ಮಾತ್ರ ಬೇಕಷ್ಟು ಮಾಡ್ತಾರೆ. ಬೈಕೊಂಡು ಓಡಕ್ಕೆ ಶುರು ಮಾಡೋದು. ಅವ್ರು ನೋಡಿದ್ರು ಉತ್ತರ ಕೊಡ್ಬೇಕಾದ್ರೆ ಏನ್ ಮಾಡಿದ್ರು, ಬಂದು ಗಲಾಟೆ ಎಲ್ಲ ಮಾಡಲಿಲ್ಲ, ಎಲ್ಲರನ್ನ ಕರೆಸಿ ಕುಡಿಸಿಕೊಂಡ್ರು. ಊಟ ಎಲ್ಲ ಬೂದೋಯ್ತು, ಎಲ್ಲರೂ ಕುಡಿಸಿಕೊಟ್ರು. ಒಂದು 2 ಗಂಟೆ ಪ್ರವಚನ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ತಿದ್ದಿದ್ದಲ್ಲಿ ಹಾಗೆ ತೆಗೆದಿಟ್ರಂತ ಪೂರ್ತಿಯಾಗಿ. ನಮ್ಮ ಜನ ತೆಗೆದ್ರೆ ವಾದ್ಯ ಅಂತಾರಷ್ಟೇ, ಇನ್ನೇನಲ್ಲ. ಹಾಗೆ ಪ್ರತಿಯೊಂದು ಪ್ರತ್ಯೇಕ ಪ್ರತ್ಯೇಕ ಎಲ್ಲ ತೆಗೆದ್ರೆ ಹಾಗೆ ಹಸಿ ಹಸಿ ಆಗಿತ್ತದ, ಬಿಸಿ ಬಿಸಿ ಆಗಿತ್ತದ ಪದಾರ್ಥ, ಒಂದು ಭಿಕ್ಷೆ ಆಗಿಲ್ಲ. ಆಗ ಅವ್ರದ್ದು ಅದು ಆಸೆಯ ಊಟ ಅಲ್ಲ, ಅವ್ರದ್ದು ಪ್ರಸಾದದ ಭೋಜನ ಅಂತ ಆಗ ಅರ್ಥ ಆಯ್ತಂತೆ. ಇದನ್ನೆಲ್ಲ ವ್ಯಾಸರಾಜರು ಬರೀತಾರೆ. ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ಹೇಳ್ಬೇಕಾದ್ರೆ ಅವರಿವರು ಬರೆದ್ರೆ ಏನೋ ಅಂತ ಹೇಳ್ಬೋದು. ವ್ಯಾಸರಾಜರೇ ಬರೀತಾರೆ, ವ್ಯಾಸತ್ರಯ ಬರೆದವರು ಬರೀತಾರೆ ಅಂದ್ರೆ ಎಷ್ಟು ಸತ್ಯವಾದ ಮಾತದು. ಇಷ್ಟು ಮಹಿಮೆ ಸಾಲದ ಅಂತ ಕೇಳಿದ್ರು, ಮಹಿಮೆ ಸಾಲದ ಶ್ರೀಪಾದರಾಜರದು. ಇಂಥ ವೈಭವ ಒಂದಿಸರು ತಪ್ಪಬಾರದು ಅಂತ ಹೆಸರು ಅವರಿಗೆ. ಅದಕ್ಕೆ ನಮ್ಮಲ್ಲಿ ಪಂಚ ಶ್ರೀಪಾದರಾಜರ ಸ್ಮರಣೆ ಬೆಳಿಗ್ಗೆ ಮಾಡಿಬಿಟ್ರೆ ಅವತ್ತು ಊಟ ಗ್ಯಾರಂಟಿ ಅಂತ. ಮೃಷ್ಟಾನ್ನ ಭೋಜನ ಗ್ಯಾರಂಟಿ, ಹೆಸರಲ್ಲೇ ಊಟ ಕೊಡಿಸೋದು ಶ್ರೀಪಾದರಾಜರು, ಹೆಸರಲ್ಲೇ ಊಟ ಸಿಗಬೇಕು. ಕೆಲವರು ಏನ್ ಮಾಡಿದ್ರು, ಒಂದ್ಸಲ ಪರೀಕ್ಷೆ ಮಾಡಬೇಕು ಅಂತೇಳಿ ಅವರಿಗೆ ಊಟ ಇಲ್ಲದೆ ಮಾಡಬೇಕಂತ ಪ್ಲಾನ್ ಮಾಡಿದ್ರು. ಊಟನೇ ಇರಬಾರ್ದು ಅವತ್ತು, ಮೃಷ್ಟಾನ್ನ ಭೋಜನ ಊಟನೇ ಇರಬಾರ್ದು, ಎಲ್ಲೋ ಕಾಡಲ್ಲಿ ವಿಹಾರ ಮಾಡಿಬಿಟ್ಟು ವ್ಯವಸ್ಥೆ ಮಾಡಿಬಿಟ್ಟು. ಅವ್ರು ಯೋಚನೆ ಮಾಡಲೇ ಇಲ್ಲ, ದೇವರು ಕೊಟ್ಟೇ ಕೊಡ್ತಾರೆ ಹಾಗೆ ಆಗ್ತದೆ ಕೂತ್ಕೊಂಡ್ರು. ಒಬ್ರು ಯಾವ ಭಾರಿ ಶ್ರೀಮಂತ ವರ್ತಕ, ಶ್ರೀಮಂತ ಹರಿಸ್ಕೊಂಡಿದ್ದ, ನೈವೇದ್ಯ ಮಾಡಿಸ್ತೀರಿ ಅಂತ ಹೇಳಿ ದೊಡ್ಡ ಗಾಡಿಗಳು. ಇವತ್ತು ಗಾಡಿಗಳು ಸಿಗೋದೇ ಕಷ್ಟ ಫಸ್ಟ್, ಅದು ಎತ್ತುಗಳು ಸಿಗೋದು ಇನ್ನೂ ಕಷ್ಟ. ದೊಡ್ಡ ಗಾಡಿ, ಅದು ತುಂಬಾ ಸಾಮಾನುಗಳು. ಸಾಹಿತ್ಯ ಕೊಡೋದು ಅಂದ್ರೆ ಸಾವಿರಾರು ಕಾಗಷ್ಟು ಹಾಕೊಂಡು ಹೋಗ್ತಿದ್ದ. ಅವ್ರಿಗೆ ಹಿಂದೆ ಸೊಪ್ಪರ ಆಯ್ತು, ಹಿಂದಿನ ದಿವಸ ಅಲ್ಲಿ ಕೊಡಬೇಡ, ಇಲ್ಲಿ ಒಬ್ರು ಎತ್ತಿಗಳಿದ್ದ ಅವ್ರಿಗೆ ಕೊಟ್ಟರು ಅದನ್ನ ಬಿಡ್ತದೆ ಅಂತ ಹೇಳಿಬಿಟ್ಟು ನೋಡಿದ್ರೆ ಶ್ರೀಪಾದರಾಜರು ಕೂತಿದ್ದಾರೆ. ಅವ್ರ ಬೆಳಗ್ಗೆ ಏನೇನು ಇಲ್ಲ ಅಲ್ಲಿ, ಅವ್ರು ನಿಶ್ಚಿತವಾಗಿ ಕೂತಿದ್ದಾರೆ. ಪರಿವಾರದಲ್ಲಿ ಆತಂಕ ಅವ್ರಿಗೆ, ಅದೊಂದೇ ಆತಂಕ, ಪಾಠದ ಆತಂಕ ಇರೋದಿಲ್ಲ ಅವರಿಗೆ, ಊಟದ ಆತಂಕನೇ ಜಾಸ್ತಿ. ಇನ್ನು ಊಟಕ್ಕೆ ಏನು ಏರ್ಪಾಟು ಮಾಡೇ ಇಲ್ಲ ಮಾಡೇ ಇಲ್ಲ ಅಂತ ಕೂತಿದ್ರು. ಬಂದು ನೋಡ್ರೆ ಗಾಡಿ ಹಿಡಿತದೆ, ಕೊಟ್ಟರೆ ದಿವಸ ಆಗಷ್ಟು ಅಷ್ಟೇ ಆಗ್ಬೇಕು, ಕಡಿಮೆ ಇಲ್ಲೇ ಇಲ್ಲ. ಆಗ ಶ್ರೀಪಾದರ ಸಿದ್ಧಿ ಏನು ಅಂತ ಗೊತ್ತಾಯ್ತದೆ. ಅನುಕೂಲ ಇದ್ದ ಮಾಡೋದು ದೊಡ್ಡದಲ್ಲ, ಇವತ್ತು ಏನು ಇಲ್ಲ ಅಂತ ಗ್ಯಾರಂಟಿ ಇದಾಗ ಎಲ್ಲ ಬರೋ ಗ್ಯಾರಂಟಿ ಮಾಡಿಕೊಟ್ರಲ್ಲ, ಸಿದ್ಧಿ ಅಂತ ಕರೀತಾರೆ. ಅವ್ರ ಸಿದ್ಧಿ ಪಾಠ ಪ್ರವೃತ್ತಿಯಿಂದ ಸಿದ್ಧಿ, ಜ್ಞಾನ ಕಾರ್ಯಕ್ಕಿಂತ ದೊಡ್ಡ ಸಿದ್ಧಿ ಇನ್ನೊಂದಿಲ್ಲ. ಇವತ್ತು ಏನು ಪರಿಶ್ರಮ ಮಾಡಲಿ ಅದು ಹೋಗಿಬಿಡ್ತದೆ, ಅದು ಉಳಿಯೋದಿಲ್ಲ. ಆದರೆ ವ್ಯಾಸರಾಜರಿಗೆ ಪಾಠ ಹೇಳಿಕೊಟ್ರು, ಜಗತ್ತಿಗೆ ಮುಟ್ಟುತ್ತದೆ. ಇದು ಯಾವ ಬಿಲ್ಡಿಂಗ್ಗಳು ಯಾವ ದಿವಸ ಮಾಡೋದಿಲ್ಲ ನೋಡಿ, ಎಷ್ಟು ಬಿಲ್ಡಿಂಗ್ ಹೋಯ್ತು ಗೊತ್ತಲ್ಲ ಬನ್ನೆ ಇದಕ್ಕೆ. ಎಷ್ಟೆಷ್ಟು ಸಾವಿರಾರು ಬೇಡಿ ನೋಡೋಡ್ತಿರ್ಲಿಕ್ಕೆ ಬಿದ್ದು ಹೋಗ್ಬಿಟ್ಟು. ಆ ರೀತಿ ಜ್ಞಾನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜ್ಞಾನವನ್ನ ಧನವನ್ನ ಮನುಷ್ಯ ಗಳಿಸ್ತಾರೆ ಉಳಿಸ್ತಾರೆ, ಎಷ್ಟು ಉಳಿಸಿದ್ರು ಹೋಗೋದೇ. ಜ್ಞಾನ ಗಳಿಸ್ಬೇಕು ಉಳಿಸ್ಬೇಕು. ಜನ್ಮ ಜನ್ಮಾಂತಕ್ಕೆ ಬರೋದು ಜ್ಞಾನ ಒಂದೇ ಸಿಂಪಲ್ ನೋಡಿ. ನಾವು ಬಾಯಿಗೆ ಹಾಕೋತೀವಿ ತಿಂತೀವಿ, ಅದು ಎಲ್ಲಿಗೆ ಹೋಗ್ತದೆ? ಕೆಳಗೆ ಹೋಗ್ತದೆ, ಗೊತ್ತಾಯ್ತಾ? ಕೆಳಗೆ ಹೋಗ್ತದೆ, ತಿಳ್ಕೊತ್ತೆ. ಕಿವಿಯಿಂದ ಮೇಲೆ ಹೋಗ್ತದೆ ತಲೆ, ಜ್ಞಾನ ಮೇಲೆ ಹೋಗ್ತದೆ, ಅನ್ನ ಕೆಳಗೆ ಹೋಗ್ತದೆ. ಅದ್ರ ತಿಂದಿದ್ದ ಕೆಳಗೆ, ತಿಳಿದಿದ್ದ ಮೇಲೆ ಅಂತ. ಅಂದ್ರೆ ಜ್ಞಾನ ಬಂದಷ್ಟು ಮೇಲೆ ಒಯ್ತದೆ ಒಯ್ತದೆ, ವೈಕುಂಠಕ್ಕೆ ಹೋಗ್ಬಿಡ್ತದೆ ಕೊನೆ, ಗೊತ್ತಾಯ್ತ? ಮೇಲೆ ಕೊಯ್ಯೋದಂದ್ರೆ ಮೇಲೆ ಹೋಗ್ತಾನೆ ಇರ್ತದೆ, ಇದು ಕೆಳಗೆ ಬಿಡಿಸ್ತಾರೆ ಇರ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನ ಎಷ್ಟು ದೊಡ್ಡದು ಅಂದ್ರೆ ಪರಮಾತ್ಮ ನಮಗೆ ತೋರಿಸ್ಬಿಟ್ಟಿದ್ದಾನೆ. ಬಾಯಿಂದ ತಿನ್ರಿ, ಬಾಯಿ ಕೆಳಗದೆ. ಕಿವಿಯಿಂದ ಕೇಳಿದ್ರೆ ಕಿವಿ ಸ್ವಲ್ಪ ಮೇಲೆ ಇದೆ, ಗೊತ್ತಾಯ್ತಾ? ಕಿವಿ ಮೇಲೆ ಇದೆ, ಬಾಯಿ ಕೆಳಗಿಟ್ಟಾರೆ ಪರಮಾತ್ಮ. ಟ್ಯಾಪ್ ಇಡಬೇಕಾದ್ರೆ ಔಟ್ಲೆಟ್ ಮೇಲೆ ಇಟ್ಟರೆ ಗತಿಯೇನಾಗಬೇಕು? ಇವತ್ತು ಔಟ್ಲೆಟ್ ಕೆಳಗಿರಬೇಕು, ಇಲ್ಲಿಗೆ ಬರಬೇಕು, ಇಲ್ಲೆಟ್ ಮೇಲೆ ಇರಬೇಕು. ಅದಕ್ಕೆ ಕಿವಿಯಿಂದ ಕೇಳಿ ಬಾಯಿಂದ ಬೇಕಾಷ್ಟು ಬರ್ತದೆ ಅಂತ ಭಗವಂತ ತಿಳಿಸಿಕೊಡ್ತಾರೆ. ಅದು ನಾವು ನೋಡ್ತೇವಷ್ಟೇ. ಅದು ಫಾಲೋ ಮಾಡಿದವರು ಜ್ಞಾನಿಗಳಾಗಿ ಲೋಕದಲ್ಲಿ ಮೆರೀತಾರೆ. ಶ್ರೀಪಾದ ಆದ್ರೆ ಹಾಗೆ ಮಾಡಿದ ಮಹಾನುಭಾವರು. ಅವರ ಸಿದ್ಧಿ ಬಹಳ ದೊಡ್ಡ, ಅನೇಕ ಸತಿ ಕೇಳಿರ್ತೇವೆ. ಒಬ್ಬ ರಾಜ ತಿರುಪತಿಯಲ್ಲಿ ಭಾರಿ ಅವ್ಯವಹಾರ ನಡೆದೋಗಿತ್ತು. ರಾಜನ ಸಿಟ್ಟು ಬಂತು, ಅರ್ಚಕರೆಲ್ಲ ಕೊಲಿಸಿಬಿಟ್ಟ. ಪರಮಾತ್ಯ ದೋಷ ಬಂತು, ಜನ ಗಲಾಟೆ ಮಾಡಿದ್ರು. ತಪ್ಪು ತಿದ್ದಿದ್ರು ಅಂತ ಗಲಾಟೆ ಮಾಡಲಿಲ್ಲ, ನೆಗೆಟಿವ್ ಥಿಂಕಿಂಗೇ ಜಾಸ್ತಿ. ರಾಜನಿಗೆ ಭಾರಿ ಗಾಬರಿ ಆಯ್ತು. ಪಾಪ ಶ್ರೀಪಾದರಾಜರು ಬಂದು ಹೇಳ್ಕೊಂಡ ಹೇಗಾಯ್ತು ಅಂತೇಳಿ. ಅವ್ರು ಎಷ್ಟು ಪ್ರಾಕ್ಟಿಕಲ್ ಮೈಂಡೆಡ್ ಅಂತ ಕೇಳಿದರೆ, ಭಗವದ್ಗೀತಾ ಮನುಸ್ಮೃತಿ ಆತತಾಯನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್. ದೈವದ್ರೋಹಿಗಳನ್ನ ಹೋದ್ರೆ ಪಾಪ ಬರೋದಿಲ್ಲ, ನೀನು ಬಂದಿಲ್ಲ ಅಂತಾನೆ ಹೇಳಿದರು. ಪ್ರೋಷ್ಠೆ ಮಾಡಿ ಸಂಕೋದ ಪ್ರೋಷ್ಠೆ ಮಾಡಿದ್ರು ಮತ್ತೆ ಬಬ್ಬಾಯ್ತಾ ಹೋಯ್ತು ಅಂತ ಹೇಳಿಬಿಟ್ರು. ಜನ ಬಿಡಲಿಲ್ಲ. ಕತೆ ಕೇಳಿರ್ತೀವಿ ನಾವು. ಎರಡು ಗೇರೆಣ್ಣೆಯಲ್ಲಿ ಅದ್ದಿದ ಪದಾರ್ಥ ಅದು ಏನ್ ಮಾಡಿದ್ರು ಹೋಗೋದಿಲ್ಲ, ಗೇರೆಣ್ಣೆಯಲ್ಲಿ ಹಾಕಿಬಿಟ್ರೆ. ಬರೀ ಪ್ರೋಕ್ಷೆ ಮಾಡಿ ತೆಗೆದ್ರಂತ ಪುಣ್ಯಾತ್ಮ. ಬರೀ ಪ್ರೋಕ್ಷೆ ಮಾಡಿದ್ದಕ್ಕೆ ಶುದ್ಧ ಹೊಸಬಟ್ಟೆ ಹಾಗೂ ಮಾಡಿ ತೋರಿಸ್ತಾರೆ. ಇವತ್ತು ಪ್ರತಿನಿತ್ಯ ಶ್ಲೋಕ ಹೇಳ್ತಿರ್ತೇವೆ ಅಷ್ಟೇ ನಾವು. ಶಂಕೋದಕ ಪ್ರೋಕ್ಷೆ ಮಾಡಿದ್ರೆ ಬ್ರಹ್ಮಾತ್ಯ ಹೋಗ್ತದೆ, ಶ್ಲೋಕ ಹೇಳ್ತೇವೆ ಹೊರತು ಪ್ರಾಕ್ಟಿಕಲ್ ತೋರಿಸಲಿಕ್ಕೆ ಬರೋದಿಲ್ಲ. ಅದು ತೋರಿಸಿಕೊಟ್ಟವರು ಬ್ರಹ್ಮಣ್ಯ ತೀರ್ಥರು. ಇಂಥ ವೈಭವ ಎಷ್ಟು ಮಾಡ್ತಾರೋ ಲೆಕ್ಕನೇ ಇಲ್ಲ. ಶ್ರೀಪಾದರಾಜರು, ಇಂಥ ಶ್ರೀಪಾದರಾಜರನ್ನ ಸ್ಮರಣೆ ಮಾಡೋದು ಅಂದ್ರೆ ದೊಡ್ಡ ಭಾಗ್ಯ. ಅದು ಅವರ ಕೃತಿಗಳು, ಅವರ ಪ್ರತಿಯೊಂದು ರೀತಿ, ಅವರ ರೀತಿ ನೀತಿಗಳು. ಬುತ್ತಿನ ಕವಚ ಮೇಲ್ ಕುಲಾವಿ ಅಂತ ಹೇಳ್ತಾರೆ. ನಿತ್ಯ ರಾಜವೈಭವದ ಅಲಂಕಾರ ಅವರಿಗೆ. ಸಿಂಹಾಸನ ಮೇಲೆ ಕೊಡ್ತಿದ್ರಂತೆ ಮುತ್ತಿನ ಕವಚ ಅಂತೆ, ಮೇಲೆ ಮುತ್ತಿನ ಕುಲಾವಿ, ಕಿರೀಟ ಇಟ್ಟುಕೊಂಡು ಓಡಾಡ್ತಿದ್ರು. ನೋಡೋರಿಗೆ ರಾಜರು ಬಂದ ಹಾಗೆ ಬರ್ತಿದ್ರು. ಅಂತ ಜ್ಞಾನ, ಅಂತ ವೈರಾಗ್ಯವನ್ನು ಮಿಕ್ಸ್ ಮಾಡಿಕೊಂಡಿದ್ರಲ್ಲ, ಅದು ಅದನ್ನು ಸ್ಮರಣೆ ಮಾಡಿಕೊಂಡ್ರೆ ಇವತ್ತಿನ ದಿವಸ ಶ್ರೀಪಾದರಾಜರ ಸ್ಮರಣೆ ನಮಗೆ ಬಹಳ ತಾರಕವಾಗ್ತದೆ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣ ಶಾಲಿರಹ ಲಕ್ಷ್ಮೀನಾರಾಯಣ ಮುನಿಯನ್ವಂದೇ ವಿದ್ಯಾಗುರುನ್ ಮಮ ವಿದ್ಯಾಗುರುನ್ ಆಚಾರ್ಯ ಪವನೋಸ್ವಾಕಂ ಅಂತ ಹೇಳ್ತೇವೆ. ನನ್ನ ವಿದ್ಯಾಗುರುಗಳು ಅಂತ ವ್ಯಾಸರಾಜರು ಹೆಮ್ಮೆಯಿಂದ ತಮ್ಮ ನ್ಯಾಯಾಮೃತಾದಿ ಗ್ರಂಥದಲ್ಲಿ ವರ್ಣನೆ ಮಾಡಬೇಕಾದ್ರೆ ಶ್ರೀಪಾದರಾಜರ ಪ್ರಭಾವ ಎಷ್ಟಿತ್ತು ಅನ್ನೋದನ್ನು ಊಹಿಸಬಹುದು. ವ್ಯಾಸರಾಜರು ಅವರ ಹತ್ರ ವಿದ್ಯಾರ್ಥಿಯಾಗಿ ಬರಲಿಲ್ಲ, ವಿದ್ವಾಂಸರಾಗಿ ಬಂದರವರು. ಕಂಚಿ ಹೋಗಿ 20 ವರ್ಷದ ಹುಡುಗ ಶ್ರೀಪಾದರಾಜರು, ವ್ಯಾಸರಾಜರು ಕಂಚಿಯ ದೊಡ್ಡ ಪಂಡಿತ ಬಂಡಲಿ ಗೆದ್ದು ಬಂದು ಬಿಡ್ತಾರೆ. ಅಂಥವ್ರಿಗೆ ಪಾಠ ಹೇಳಬೇಕು ಇವರು, ನೆನಪಿಟ್ಟುಕೊಂಡ್ರೆ. ಅಂಥವ್ರು ಪಾಠ 12 ವರ್ಷ ಪಾಠ ಹೇಳಿದ್ರು, ಎಷ್ಟು ಜ್ಞಾನ ಇರಬೇಕು ಶ್ರೀಪಾದರಾಜ. 12 ವರ್ಷಗಳ ಕಾಲ ನಿರಂತರ ಪಾಠ ಹೇಳಿದ್ದಕ್ಕೆ ಸ್ಮರಣೆ. ಅಷ್ಟು ದ್ವೈತಿಕುಲ ತಿಲಕ ಅಂತ ಕರೀತಾರೆ ವ್ಯಾಸರಾಜರ ಅವರನ್ನ ತಮ್ಮ ಗ್ರಂಥ. ದ್ವೈತಿಕುಲ ತಿಲಕ, ಯತಿಕುಲ ತಿಲಕ, ದ್ವೈತಿಕುಲ ತಿಲಕ, ಶ್ರೀಪಾದರಾಜ ಅನ್ನೋದಕ್ಕೆ ಅರ್ಥ. ಇಂಥ ಶ್ರೀಪಾದರಾಜರ ಸ್ಮರಣೆ ಮಾಡಬೇಕಾದ ದೊಡ್ಡ ಕರ್ತವ್ಯ. ಅಂಥ ಮಹಾನುಭಾವರ ಧ್ರುವ ನಕ್ಷತ್ರ ಅಂತ ಕರೆಯುವ ಪದ್ಧತಿ ಉಂಟು ನಮ್ಮಲ್ಲಿ. ಧ್ರುವ ನಕ್ಷತ್ರ ಕಡ್ಡಿ ಕಾಣಿಸ್ತದೆ, ಆದರೆ ದಾರಿ ತೋರಿಸ್ತದೆ ಅಂತೇಳಿ. ಆಕಾಶದಲ್ಲಿ ಎಲ್ಲೋ ಇರ್ತದೆ, ನೋಡಿದರೆ ಯಾವಾಗಲೂ ಉತ್ತರ ದಿಕ್ಕೇ ಫಿಕ್ಸ್ ಆಗಿರ್ತದೆ, ಚೇಂಜ್ ಮಾಡೋದಿಲ್ಲ ಉತ್ತರ ದಿಕ್ಕು. ಧ್ರುವ ನಕ್ಷತ್ರ ಒಂದೇ ದಿಕ್ಕಿಗೆ ಇರ್ತದೆ. ಆದರೆ ನ್ಯಾಚುರಲ್ ಕಂಪಾಸ್ ಅಂದರೆ ಧ್ರುವ ನಕ್ಷತ್ರ ಅಂತ ಕರೀತಾರೆ. ನ್ಯಾಚುರಲ್, ದಿಕ್ಕು ತಪ್ಪೋ ಚಾನ್ಸೇ ಇಲ್ಲ ಅದನ್ನು ನೋಡಿಬಿಟ್ರೆ. ಇವತ್ತು ಶ್ರೀಪಾದರಾಜರು ಹಾಗೆ ಅವ್ರ ಗ್ರಂಥ ಓದಿದ್ರೆ ದಿಕ್ಕೇ ತಪ್ಪಾರದು ಅಂತ ಗ್ರಂಥ ಬರೀತಾರೆ. ಅವರ ಹಾಡು ಕನ್ನಡ ಹಾಡು ಕೇಳಿದರೆ ಉದ್ಧಾರ ಆಗಿಬಿಡ್ತಾರೆ. ಸಂಸ್ಕೃತ ಬಿಟ್ಟುಬಿಡಿ, ಕನ್ನಡ ಎಷ್ಟು ದೂರಾರು ದೇವರ ನಾಮಗಳು, ಎಷ್ಟು ವೆರೈಟಿಗಳು, ಎಷ್ಟು ವೈಭವ ಇರ್ತದೆ, ಎಷ್ಟು ಲೋಕನೀತಿ ಹೇಳ್ತಾರೆ, ಶಾಸ್ತ್ರತತ್ವ ಹೇಳ್ತಾರೆ. ಮರುದಂಶನ ಮತ ಹಿಡಿಯದೆ ಇಹಪರದಲ್ಲಿ ಸುಖವಿಲ್ಲವಂತೆ, ಒಳ್ಳೆ ಹಾಡವರು. ಮರುದಂಶನ ಮತ ಹಿಡಿಯದೆ ಇಹಪರದಲ್ಲಿ ಸುಖವಿಲ್ಲವಂತೆ. ಮರುದಂಶ ಅಂದ್ರೆ ಶ್ರೀಪಾದ ಆಚಾರ್ಯರು, ಅವ್ರ ಮತ ಹಿಡಿದವರು ಸುಖ ಸಿಗಲಿ ಇಹಪರಗಳಲ್ಲಿ. ಇಹದಲ್ಲಿ ಸುಖ ಆಗಿರಬೇಕೋ ಆಚಾರ್ಯ ಶಾಸ್ತ್ರ, ಪರದಲ್ಲಿ ಸುಖ ಆಗಿರಬೇಕು ಆಚಾರ್ಯ ಶಾಸ್ತ್ರ, ಇಲ್ಲದೋದ್ರಿಲ್ಲ. ಇವತ್ತು ದೃಷ್ಟಾಂತ ಕೊಡ್ತಾರೆ. ಇವತ್ತು ಹಾಲಿರಬಹುದು, ಆದರೆ ತುಪ್ಪ ಆಗಬೇಕಾದ್ರೆ ಬರೀ ಹಾಲಿಟ್ಕೊಂಡ್ರೆ ತುಪ್ಪ ಆಗೋದಿಲ್ಲ. ಒದ್ದಿಸಿಟ್ಕೊಂಡೆ ಕೆಟ್ಟೋಗುತ್ತೆ ಅಷ್ಟೇ, ತುಪ್ಪ ಆಗೋದಿಲ್ಲ. ಅದಕ್ಕೆ ಸಂಸ್ಕಾರ ಕೊಡಬೇಕು, ಅದಕ್ಕೆ ಮೊದಲು ಕಾಯಿಸಬೇಕು, ಇಲ್ಲದೆ ಹೋದ್ರೆ ಉಪಯೋಗ ಇಲ್ಲ. ಕಾಯಿಸಿದ ಮೇಲೆ ಅದಕ್ಕೆ ಹೆಪ್ಪು ಹಾಕಬೇಕು, ಆಮೇಲೆ ಮೊಸರಾಗ್ತದೆ, ಆಮೇಲೆ ಬೆಣ್ಣೆ ಆಗ್ತದೆ, ಆಮೇಲೆ ತುಪ್ಪ ಬರ್ತದೆ. ದೇವ್ರಿಗೊಂದು ದೀಪ ಹಚ್ಚಿಟ್ರೆ ಬೆಳಕು ಕೊಡ್ತದೆ. ಹಾಲಿನಿಂದ ಬೆಳಕು ಇಮ್ಯಾಜಿನ್ ಮಾಡಕ್ ಬರೋದಿಲ್ಲ, ಫ್ಯಾಕ್ಟ್ ಅದು. ಹಾಲಿನಿಂದ ಬೆಳಕು ಅಂತ ಎಣ್ಣೆ ಬಂದು ಹಾಲು ಹಾಕಿದ್ರೆ ಆರಿ ಹೋಗ್ತದೆ ಅಷ್ಟೇ. ಆದರೆ ಸಂಸ್ಕಾರ ತರಬೇಕು ಅದಕ್ಕೆ. ಇವತ್ತು ಜೀವ ಹಾಲಿನಂತೆ ಇರಬೇಕು, ಮನಸ್ಸು ಹಾಲಿನಂತೆ ಇರಬೇಕು. ಅದು ಮೊಸರಾಗಬೇಕಾದ್ರೆ ಹೆಪ್ಪು ಹಾಕಬೇಕು, ಬದ್ಧ ಬತ್ತದ ಹೆಪ್ಪಾಕಿ ಬಿಟ್ರೆ ಜೀವ ಹಾಲಿನಂತ ಜೀವ ಬಸರಾಗಿ ಮುಂದೆ ಘೃತದಂತೆ ನಂದಾದೀಪವಾಗ್ತಾನೆ ಅಂತ ಹೇಳಿದ್ದಾನೆ. ಯಾವ ಕೂಡ ದೃಷ್ಟಾಂತನೇ ಸ್ವಾರಸ್ಯವಾದ ದೃಷ್ಟಾಂತ. ಇವತ್ತು ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಹಾಲು ಹಾಗೆ ಇಟ್ಟುಬಿಟ್ಟ ಕೆಟ್ಟೋಗುತ್ತೆ, ಬಸರಾಗೋದಿಲ್ಲ, ಕೆಟ್ಟೋಗುತ್ತೆ ಅಂತ ಕರೀತಾರೆ. ಹೆಪ್ಪಾಕಿದ ಬಸರಾಗತ್ತೆ, ಕೆಟ್ಟೋದ್ರೆ ಯೂಸ್ಲೆಸ್ ಅದು, ಬಸರಾದ್ರೆ ಎಷ್ಟು ಉಪಯುಕ್ತವಾಗ್ತದೆ. ಅದಕ್ಕೆ ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಹಾಲಿಗೆ ಹೆಪ್ಪಾಕಿದಾಗೆ ಮಧ್ವಾಚಾರ ಸಿದ್ಧಾಂತ ಹಿಡಬೇಕು ಅನ್ನೋದನ್ನ ಒಂದು ದೃಷ್ಟಾಂತ ಪೂರ್ವಕ ಹೇಳಿದವರು ಶ್ರೀಪಾದರಾಜ. ಅವರ ದೇವರನಾಮ ಪ್ರಸಿದ್ಧ, ಬರೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಒಡಿತೆಯಿಂ ಸಂತೋಷ ಕೆಲವರಿಗೆ ಲೋಕದೊಳು, ತಡೆಯರಿಂ ಸಂತೋಷ ಕೆಲವರಿಗೆ ಲೋಕದೊಳು. ಎಷ್ಟು ಅನಲೈಸ್ ಮಾಡ್ತಾರೆ ಇವತ್ತು ಜನೆಲ್ಲ ಸೇರಿಸಿಬಿಟ್ರೆ ನಾಲ್ಕೇ ನಾವು ಪುರುಷಾರ್ಥ ತಿಳ್ಕೊಂಡಿರ್ತೇವೆ. ನಾಲ್ಕು ಲೈನ್ ಎರಡು ಲೈನ್ ಹೇಳ್ತಾರೆ. ಇರಿದು ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆಹೆರೆಗೆ ಸಂತೋಷ ರಂಗವಿಠಲರೇಯ. ಎಷ್ಟು ಆರೇ ಲೈನ್ನೊಳಗೆ ಎಷ್ಟು ಅದ್ಭುತವಾದ ವಿಷಯ ಹೇಳಿದ್ದಾರೆ. ಬನೆ ವನಿತೆ ಯಾವುದು ಶಾಶ್ವತ ಅಲ್ಲ, ಆ ಸಂತೋಷ ಆದ್ರೆ ಭ್ರಾಂತಿ, ಅದು ನಿಜವಾದ ಸಂತೋಷ ದೇವರ ಸ್ಮರಣೆ. ಈ ಮಾತನ್ನು ಹೇಳಬೇಕಾದ್ರೆ ಆರು ಲೈನ್ನಲ್ಲಿ ಎಷ್ಟು ಮನಸ್ಸಿಗೆ ಮುಟ್ಟಿಸ್ತಾರೆ. ಸುಲಭ ಕನ್ನಡ, ಒಳ್ಳೆ ತತ್ವ, ಒಳ್ಳೆ ದೃಷ್ಟಾಂತ, ಮನಸ್ಸಿಗೆ ಒಳ್ಳೆ ಹರ್ಷ ಕೊಡಬೇಕು. ಆ ರೀತಿ ಬರೆದಂತ ಹಿರಿಮೆ ಶ್ರೀಪಾದರಾಜರದು. ಇದು ಇಷ್ಟು ಅವ್ರ ವಿಷಯ. ಇನ್ನು ಸತ್ಯಾಭಿರವ ತೀರ್ಥರು ಮತ್ತೊಬ್ಬ ಭಾರಿಯರು. ಅವರು ಉತ್ತರಾದಿ ಮಠದ ಪೀಠಾಧೀಶರು. ಪದ್ಮರಾಭ ತೀರ್ಥರ ಒಂದು ಶಾಖಾ ಮಠ ಬಂತು, ಅದರಲ್ಲಿ ಶ್ರೀಪಾದರಾಜರು ಬಂದರು. ನೋಡಿದವರಿಗೆ ಅನಿಸಿರ್ಬೇಕು, ಮೂಲಮಠ ಇರಲಿ ಶಾಖಾ ಮಠ ಯಾತಕ್ಕೆ ಮಾಡಿದ್ರು ಅಂತ ಅನ್ಕೊಂಡಿರ್ಬೇಕಾಗಿತ್ತು. ಶ್ರೀಪಾದರಾಜರು ಬಂದ್ರೆ ಉತ್ತರ ಗೊತ್ತಾಯ್ತು ಯಾತಕ್ಕೆ ಮಾಡಿದ್ರು ಅಂತೆ. ಪದ್ಮರಾಭ ತೀರ್ಥರ ಆ ರೀತಿ ಮಾಡಿದ್ದಕ್ಕೆ ಶ್ರೀಪಾದರಾಜರಲ್ಲಿ ಬಂದರು ಅಂತ ಗೊತ್ತಾದರೆ ಜ್ಞಾನಿಗಳದ್ದು ದೂರದೃಷ್ಟಿ. ಇವತ್ತು ತೆಂಗಿನಕಾಯಿ ಹಾಕ್ತಾರೆ ತಕ್ಷಣ ಗೊತ್ತಾಗಲ್ಲ, ನಾಲ್ಕು ವರ್ಷಕ್ಕೆ ಗೊತ್ತಾಗ ಎಷ್ಟು ಉಪಯೋಗ ಆಯ್ತು ಅಂತ ಆಗ ಗೊತ್ತಾಗುತ್ತೆ. ಅದ್ಯಾವುದೋ ಇದ್ರ ಟೈಪ್ ಅಲ್ಲ, ನಾಲ್ಕು ವರ್ಷಕ್ಕೆ ಆದ್ಮೇಲೆ ಮಹತ್ವ ಗೊತ್ತಾಗ್ತದೆ. ಅದೇ ರೀತಿ ಶ್ರೀಪಾದರಾಜರು ಬಂದ ಮೇಲೆ ಅದರಿಂದ ಎಷ್ಟು ವಿದ್ಯಾಪ್ರಸಾರವಾಯಿತು ಅಂತ ಗೊತ್ತಾದರೆ ಪದ್ಮನಾಭ ತೀರ್ಥರ ವಿಶಿಷ್ಟವಾದಂತಹ ಒಂದು ದೂರದೃಷ್ಟಿ ನಮಗೆ ಅರ್ಥ ಆಗ್ತದೆ. ಅದೇ ರೀತಿಯಲ್ಲಿ ಈ ಪದ್ಮನಾಭ ತೀರ್ಥರ ಮಠ ಮುಂದೆ ಬಂದ ಒಂದು ಶಾಖಾ ಮಠವಾಗಿ ಬಂತು, ಒಂದು ಮುಖ್ಯಮಠವಾಗಿ ಬಂತು. ಅದು ಮೂರು ಕವಲಾಯಿತು, ವ್ಯಾಸರಾಜಿ ಮಠ, ರಾಯರ ಮಠ, ಉತ್ತರಾದಿ ಮಠ ಅಂತ ಮೂರು ಕಾವಲಾಯಿತು. ಆದರೆ ಉತ್ತರಾದಿ ಮಠದಲ್ಲಿ ಬಂದರು ಸತ್ಯಾಭಿನವ ತೀರ್ಥರು, ಸತ್ಯನಾಥ ತೀರ್ಥರು ಅವರಿಗೆ ಗುರುಗಳು, ಸತ್ಯನಾಥ ತೀರ್ಥರು ಗುರುಗಳು. ಇವರು ಪೂರ್ವಾಶ್ರಮದ ಹೆಸರು ಅತ್ಯಾರ್ಷ ನರಸಿಂಹಾಚಾರ್ಯರು ಅಂತ ಇವರ ಹೆಸರು, ಸತ್ಯಾಭಿನವ ತೀರ್ಥರ ಹೆಸರು ಅತ್ಯಾರ್ಷ ನರಸಿಂಹಾಚಾರ್ಯರು ಅಂತ ಹೇಳಿ. ಅವರು ಇವರ ಸ್ವಾಮಿಗಳ ಶಿಷ್ಯರಾಗಿಯೇ ಪಾಠ ಓದಿದವರು. ಒಂದು ಸಂಗಲಿಗೆ ಅಂತ ಊರು, ಅಲ್ಲಿದ್ದರು ಸತ್ಯನಾಥ ಸ್ವಾಮಿಗಳು. ಅಲ್ಲಿಗೆ ಬಂದರು. ಇವರು ಭಾರಿ ಹೊಟ್ಟೆ ನೋವು ಶುರುವಾಯಿತು ಇವರಿಗೆ, ವಿಚಿತ್ರ ಹೊಟ್ಟೆ ನೋವು, ಎಷ್ಟು ಔಷಧಿ ಕೊಟ್ಟರು ವಾಸಿ ಆಗಲೇ ಇಲ್ಲ. ಕೊನೆಗೆ ಸ್ವಾಮಿಗಳು ಹೇಳಿದರು, ಯೋಚನೆ ಮಾಡಬೇಡಿ, ಇದು ಮುಂದಿನ ಜನ್ಮಕ್ಕೆ ಸರಿಗೆ ಹೋಗೋದು ಅಂತ ಹೇಳಿ. ಮುಂದಿನ ಜನ್ಮಕ್ಕೆ ಸರಿಗೆ ಹೋಗೋದು, ಇವ್ರ ಔಷಧಿ ಆಗಿದ್ರೆ ಎಲ್ಲರೂ ಇಂಥ ಔಷಧಿ ಉತ್ತರ ಕೊಟ್ಟರೆ ಗತಿ ಏನಾಗಬೇಕಾಗ, ಬುದ್ಧಿ ಈಗ ಸರಿ ಹೋಗಲ್ಲ ಮುಂದಿನ ಸರಿ ಹೋಗುತ್ತೆ ಅಂತ ಹೇಳಿದರು. ಅದು ಏನು ಗತಿ, ಇವ ಜನ್ಮ ಹೋದಾಗಾಯ್ತಲ್ಲ ಅಂತ ಯೋಚನೆ ಮಾಡಬೇಡಿ, ಮುಂದಿನ ಜನ್ಮ ಅಂದ್ರೆ ಏನೂ ಇಲ್ಲ, ನಿಮಗೆ ಆಶ್ರಮ ಕೊಡ್ತೀರಿ, ಜನ್ಮ ಬೇರೆ ಆದಾಗ್ತದೆ, ವಾಸಿ ಆಗ್ತದೆ ಅಂತ ಹೇಳಿ. ಉಳಿದವರಾಗಿದ್ರೆ ಸಾಯಿರಿ ಅಂತ ಹೇಳ್ತಿದ್ರು ಪಾಪ. ಆಶ್ರಮ ಕೊಡ್ತೀರಿ ಬೇರೆ ಜನ್ಮ ಆಗ್ತದಲ್ಲ, ಆಶ್ರಮ ಅಂತಾರಂದ್ರೆ ಪೂರ್ವ ಬಿಟ್ಟುಬಿಡೋ ಸಂಬಂಧ ಅಂತ ಅರ್ಥ. ನಾವೇನು ಸಂಬಂಧ ಜಾಸ್ತಿ ಆಗ್ತದೆ ಇವತ್ತು, ಪೂರ್ವಾಶ್ರಮ ಜಾಸ್ತಿ ಆದ್ರೆ ಸನ್ಯಾಸ ಅಂತ ಆಗಿದೆ. ಪೂರ್ತಿ ಡಿಸ್ಕನೆಕ್ಟ್ ಆಗಿಬಿಡ್ಬೇಕು. ಇವತ್ತು ರಿಲೀವ್ ಆಗ್ತಾರೆ ಅಂದ್ರೆ ಮರುದಿವಸ ಆಫೀಸ್ಗೆ ಹೋದ್ರೆ ಆಫೀಸರ್ ಅಲ್ಲ, ಗೌರ್ಮೆಂಟ್ ಆಫೀಸ್ನಲ್ಲಿ ಮರುದಿವಸ ವ್ಯವಸ್ಥೆ ಏನಿಲ್ಲ, ಯಾವ ಸೈನ್ ಮಾಡೋಂಗಿಲ್ಲ, ಯಾವ ಸಂಬಂಧನೂ ಇಲ್ಲ, ಮುದೋಯ್ತಲ್ಲಿ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ. ಆ ಟೈಪ್ ಆಗಬೇಕು. ಅದಕ್ಕೆ ಸನ್ಮಾಂತರ ಆಯ್ತಲ್ಲ, ಅದರಿಂದ ಬರೀ ಸನ್ಯಾಸ ಕೊಟ್ಟರು ಹೋಗಿಬಿಡ್ತು ಹೊಟ್ಟೆ ನೋವು. ಎಂಥ ದೂರದೃಷ್ಟಿ ಇತ್ತು, ಜ್ಞಾನ ಇತ್ತು ಅವ್ರಿಗೆ, ಸರಿ ಮಾಡಿದ್ರು. ಆ ಸತ್ಯಾಭಿರವ ತೀರ್ಥರು ಅಂತ ಹೆಸರಿಟ್ಟರು. ಅವರು ಸಂಕಲ್ಪ ಮಾಡಿದ್ರು ಐದು ಅಭಿನವ ಮಾಡಬೇಕು ಅಂತ. ಐದು ಅಭಿನವ ಮಾಡಬೇಕು, ಒಂದು ಅಭಿನವ ತಾಂಡವ ಅಂತ ಮಾಡಿದರು, ಅಭಿನವ ಅಮೃತ ಅಂತ ಮಾಡಿದರು, ಅದೇ ರೀತಿ ಅಭಿನವ ಚಂದ್ರಿಕಾ ಅಂತ ಮಾಡಿದರು, ಅಭಿನವ ಗದಾ ಅಂತ ಮಾಡಿದರು. ನಾಲ್ಕು ಗ್ರಂಥ ಆಯಿತು. ಇನ್ನೊಂದು ಅಭಿನವ ಮಾಡಬೇಕಲ್ಲ, ಸತ್ಯಾಭಿರವ ಸ್ವಾಮಿಗಳ ಹೆಸರೇ ಇಟ್ಬಿಟ್ಟು ಸತ್ಯಾಭಿರವ ಅಂತೇಳಿ. ಅದು ಪಂಚಾಭಿರವ ಕರ್ತಗಳು ಸತ್ಯನಾಥರ ಹೆಸರು. ವೀರಚೋಳಪುರ ಅಂತಿದೆ ತಿರುಕೋಯಲೂರಿಂದ ಒಂದು 10 ಕಿಲೋಮೀಟರ್ ಹೋದರೆ ಅದು ದಕ್ಷಿಣ ಪಿನಾಯಕನ ತೀರದೊಳಗೆ ಸತ್ಯನಾಥ ತೀರ್ಥ ವೃಂದಾವನ ಇದೆ. ಒಳ್ಳೆ ಜ್ಞಾನಿಗಳು, ಒಳ್ಳೆ ಟಿಪ್ಪಣಿಕಾರರು ಅವರು. ಇವರು ಸಿದ್ಧ ಮಾಡ್ತಾರೆ, ಮುಂದೆ ಅವರನ್ನ ವ್ಯಾಸಮುಷ್ಟಿಗಳನ್ನು ಕೊಟ್ಟು ದಿಗ್ವಿಜಯ ರಾಮದೇವರು ಕೊಟ್ಟು ಸಂಚಾರಕ್ಕೆ ಕಳಿಸ್ತಾರೆ. ಸಂಚಾರಕ್ಕೆ ಹರಿಗಳ ಸಂಚಾರ ಮಾಡಿಬಿಟ್ಟು ಒಳ್ಳೆ ವಾದಿ ದಿಗ್ವಿ ಹೈದರಾಬಾದ್ಗೆ ಹೋಗ್ತಾರೆ. ಹೈದರಾಬಾದ್ನಲ್ಲಿ ವಾದಿಗಳ ವೃಂದವನ್ನೇ ಗೆದ್ದು ಬಿಡ್ತಾರೆ. ಆಗ ಮಠ ಬಂತು ಹೈದರಾಬಾದ್ ಉತ್ತರಾದಿ ಮಠ. ಇದ್ರಲ್ಲಿ ಇವ್ರ ಕಾಲಕ್ಕೆ ಬಂತು, ಮುಂದೆ ಸತ್ಯಪರಾಕುರ ಕಾಲಕ್ಕೆ ಭಾರಿ ವಿಸ್ತಾರವಾಗಿ ಬೆಳೀತದ್ದು. ಇವರು ಪೂರ್ವಾಶ್ರಮದಿಂದ ಮಠಾಧೀಶರು ಹಾಗೇ ಇಲ್ಲ, ಚಿಕ್ಕಪೀಠದಲ್ಲಿದ್ದಾಗಲೇ ಅಷ್ಟು ಸಂಪಾದನೆ ಮಾಡಿದ್ರು, ವಿದ್ಯೆಯನ್ನು ಸಂಪಾದನೆ ಮಾಡಿ ಗೆದ್ದು ಬರ್ತಾರೆ. ಇದು ಸಂಚಾರ ಮಾಡ್ತಾ ಮಾಡ್ತಾ ಒಂದು ಊರಿಗೆ ಹೋಗ್ತಾರೆ, ನವಗೋದಾವರಿ ತೀರ, ವೇಡಾಸಾಗರ, ಆ ಕಡೆ ತುಂಬ ಇದೆ. ನಾವು ತುಂಬ ಜನ ಆ ಕಡೆ ನೋಡಕ್ಕೆ ಹೋಗೋದೇ ಇಲ್ಲ, ಇತ್ತೀಚೆಗೆ ಅಲ್ಲಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ವಿದ್ಯಾಧೀಶರು ಅಲ್ಲಿ ಹೋಗಿದ್ದ ಕಾಲಕ್ಕೆ ನೋಡಿದ್ರಂತೆ ಬರೀ ಉಪ್ಪುನೀರಿನ ಬಾವಿಗಳು, ಎಲ್ಲೋದ್ರೂ ಉಪ್ಪುನೀರ ಸೀನಿಯರೇ ಇಲ್ಲ. ಅವಾಗ ಇವರು ಕೇಳ್ಕೊಂಡ್ರಂತೆ, ಸ್ವಾಮಿ ಉಡಿಲಕ್ಕೆ ಸೀನಿಯರೇ ನಮಗೆ ಸಿಗೋದು, ಏನಾರ ಮಾಡಿ ಅಂದ ತಕ್ಷಣ ಅವರು ಆಯಿತು ಅಂತ ಹೇಳಿದ್ರಂತೆ. ಒಂದಿಷ್ಟು ಪತ್ರಿಸಿಬಿಟ್ಟು ಬೊಡ್ಡ ಹಾಕಿದ್ರದ್ದು ಬಾವಿಯೊಳಗೆ ಹಾಕಿದ್ರೆ ಎಲ್ಲ ಬಾವಿ ಸಿಹಿ ಆಗಿಬಿಟ್ಟುವಂತೆ ಅಂತಹ ಕೈಯವರು ಎಲ್ಲ ಅವತ್ತಿದ್ದ ಸೀನಿಯರೇ ಸೀನಿಯರು. ಆದರೆ ಜ್ಞಾನಿಗಳು ಇವತ್ತು ಸರ್ಕಾರ ಎಷ್ಟೆಷ್ಟು ಖರ್ಚು ಮಾಡಿಬಿಟ್ರು ದುಡ್ಡು ಹಂಚ್ಕೋತಾರೆ ಹೊರತು ಏನು ಸಿಹಿ ಆಗೋದಿಲ್ಲ. ಅವ್ರ ಬಾಯಿ ಸ್ವೀಟ್ ಆಗ್ಬೋದೆ ಹೊರತು ಇದು ಸ್ವೀಟ್ ಆಗೋದಿಲ್ಲ. ತಕ್ಷಣ ಚೇಂಜ್ ಮಾಡಿಬಿಟ್ರು. ಅದೇ ಕಾಲ ಇವ್ರು ಹೋಗೋ ಹೊತ್ತಿಗೆ ಏನಾಗಿತ್ತಂತೆ, ಮತ್ತೊಮ್ಮೆ ನೀರಿಗೆ ಬರಗಾಲ ಬಂದಿತ್ತಂತ. ನೀರೇ ಇರಲಿಲ್ಲ. ಇವ್ರು ಹೋದ ತಕ್ಷಣ ಬಡೆ ಬಂದು ಎಲ್ಲ ನೀರು ಕರೆಸರಿಸಿಕೊಡ್ತಾರೆ. ಭಾರಿ ಖುಷಿ ಆಯಿತು ಜನಗಳಿಗೆ. ಅದೇ ಹೊತ್ತಿನಲ್ಲಿ ಇದು ಕೆಲವು ಸಮಸ್ಯೆಗಳು ಬಂತು. ಇವರು ಸ್ನಾನಕ್ಕೆ ಅಂತ ಗೋದಾವರಿ ತೀರದ ಇಳ್ಕೊಂಡ್ರು. ಆಗ ಸಂಕಲ್ಪ ಮಾಡಿಸೋರು ಯಾರೂ ಸಿಗಲಿಲ್ಲ. ನಮ್ಮಲ್ಲಿ ನಾವೇ ಸಂಕಲ್ಪ ಮಾಡ್ಕೋತೇವೆ, ಅದು ಉತ್ತಮ ಪಕ್ಷ ಅಲ್ಲಿ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಪದ್ಧತಿ. ನಾವು ಯಾವ್ದಕ್ಕೆ ಮಾಡ್ಕೋತೇವೆ, ದಷ್ಟೆ ಕೊಡೋದು ಉಳಿತದೆ ಅಂತೇಳಿ ಅಷ್ಟೇ ಹೊರತು ಇನ್ನೇನಲ್ಲ. ಆದರೆ ಕೆಲವನ್ನ ದಷ್ಟೆ ಇಟ್ಕೊಂಡೇ ಮಾಡಿಸ್ಬೇಕು ಹೊರತು ಅದು ಇದಕ್ಕಿಲ್ಲ. ಅದಕ್ಕೆ ಕೆಲವು ನಾವೇ ಸೇನ್ ಮಾಡ್ಕೊಂಡ್ಬಿಟ್ಟು ಕಾರ್ಡ್ ಖಾತಕ್ಕೆ ಇನ್ವ್ಯಾಲಿಡ್ ಆಗಿಬಿಡುತ್ತದೆ. ಅವ್ರಿಗೆ ಸಣ್ಣವನೇ ಅವ್ರ ಕೈಯಲ್ಲೇ ಮಾಡಿಸ್ಬೇಕು, ನಾವು ಮಾಡಿಸಾಗಿಲ್ಲ ಅದನ್ನ. ಸಂಕಲ್ಪ ಹಾಗೆ ಮತ್ತೆ ಕೆಲವರು ಬಾಯಿಂದ ಬಂದ್ರೆ ಮಹತ್ವ, ಯಾರು ಇಲ್ಲಾದ್ರೆ ಆಪತ್ಕಾಲ ಬೇರೆ. ಆದ್ರೆ ಸ್ವಾಮಿಗಳು ನೋಡ್ತಾರೆ, ಯಾರು ಅನೇಕರಿಗೆ ಗೊತ್ತಿರೋದು ಇಲ್ಲ, ನಾವೇ ಸಂಕಲ್ಪ ಮಾಡೋದು ಬೇರೆ, ತೀರ್ಥಕ್ಷೇತ್ರ ಸಂಕಲ್ಪ ಬೇರೆ. ಮನೆಯಲ್ಲಿ ಮಾಡೋ ಸಂಕಲ್ಪಕ್ಕೂ ಬೇರೆದಕ್ಕೂ ವ್ಯತ್ಯಾಸ ಇರ್ತದೆ. ಅಲ್ಲಿ ತೀರ್ಥಕ್ಷೇತ್ರ ಸ್ಪರ್ಧೆ ಮಾಡ್ಬೇಕಲ್ಲ, ನಮಗೆ ಗೊತ್ತಿರೋದಿಲ್ಲ, ಅಲ್ಲಿ ಗೊತ್ತಿರ್ತದೆ ಅವ್ರಿಗೆ. ಸಂಬಂಧಪಟ್ಟವ್ರು ಮಾಡಿಸಿದ್ರೆ ಗೊತ್ತಾಗ್ತದೆ. ತೀರ್ಥವಿಧಿ ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ, ಇಲ್ಲಿ ಸಂಕಲ್ಪ ಮಾಡಿದ್ರೆ ಸಾಲದು. ಅಲ್ಲಿ ಸಂಕಲ್ಪಗಳು ಹೇಳಿದ್ರೆ ಮಾತ್ರ ಅದು ಕರೆಕ್ಟ್ ಆಗಿ ಅಡ್ರೆಸ್, ಕರೆಕ್ಟ್ ಅಡ್ರೆಸ್ ಇದ್ರೆ ಹಾಗಾಗಿ ಇವತ್ತು ಕೋಡ್ ನಂಬರ್ ಕೊಡದೆ ಹೋದ್ರೆ ಹೇಗೆ ನಮಗೆ ಡಯಲ್ ಮಾಡಿದ್ರೆ ಸರಿಯಾದ ಕಡೆ ಹೋಗೋದಿಲ್ವೋ ಹಾಗೆ ಆ ತೀರ್ಥಕ್ಷೇತ್ರದವರೇ ಆಗ್ಬೇಕು. ಅದಕ್ಕೆ ಯಾರು ಇಲ್ಲೇ ಇಲ್ಲ ಅಂತವ್ರು ನೋಡಿದ್ರೆ ಸ್ನಾನಕ್ಕೆ ಹಿಡಿತಿದ್ದಾರೆ, ಯಾರೋ ಬಂದೇ ಬಿಟ್ಟಂತಾರೆ ತಕ್ಷಣನೇ. ಅಲ್ಲಿ ಸ್ವಾಮಿಗಳೇ ಶುರು ಮಾಡಿ ಸಂಕಲ್ಪ ಹೇಳ್ತಾರೆ, ಹೇಳ್ಬಿಡ್ತಾರೆ ಸಂಕಲ್ಪ ಬಿಡುತ್ತಾರೆ. ಆಮೇಲೆ ಇಲ್ಲೇ ಇಲ್ಲ ಬ್ರಾಹ್ಮಣ ಸಂಕಲ್ಪ ಹೇಳಿದ್ ಪೂರ್ತಿ ಆಮೇಲೆ ನೋಡಿದ್ರೆ ಇಲ್ಲೇ ಇಲ್ಲ. ದಷ್ಟಿ ಕೊಡೋತಿ ಇಲ್ಲ, ದಷ್ಟಿ ಕೊಡೋತಿ ಬಂದಿರ್ತಾರೆ ಅಷ್ಟೇ. ಇವತ್ತು ದಷ್ಟಿ ಕೊಡೋತಿ ಬ್ರಾಹ್ಮಣ ಇರ್ತಾರೆ, ದಷ್ಟಿ ಕೊಡೋತಿ ಬ್ರಾಹ್ಮಣನೇ ಇಲ್ಲ. ನೋಡಿ ಎಲ್ಲಿ ಹುಡುಕ್ತಾರೋ ಬ್ರಾಹ್ಮಣ ಸಿಗ್ತಾರೆ. ಆದ್ರೆ ದೇವರಷ್ಟು ಅನುಗ್ರಹ ಮಾಡಿದ್ರು ಅಂತ ಹೇಳ್ತಾರೆ. ಇವತ್ತು ನಮಗೆ ಒಳ್ಳೆ ಉದ್ದೇಶ ಇತ್ತು ಅಂದ್ರೆ ದೇವ್ರು ಹೇಗೋ ಬಾಡಿಸ್ಬಿಡ್ತಾರೆ ಅಂತ ಅರ್ಥ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ಅನಿಷ್ಫಲ. ಒಳ್ಳೆ ಸಂಕಲ್ಪ ನಾವೆಲ್ಲ ಆಗೋದಿಲ್ಲ, ನೆಗೆಟಿವ್ ಯೋಚನೆ ಜಾಸ್ತಿ, ಅದಾಗೋದಿಲ್ಲ ಇದಾಗೋದಿಲ್ಲ, ಬರೀ ಏನಾಗೋದಿಲ್ಲ ಹೋಗ್ಬಿಡ್ತಾನೆ ದೇವ್ರು. ಆಗುತ್ತೆ ಅಂದ್ರೆ ದೇವ್ರು ಮಾಡಿಸ್ತಾನೆ, ಆಗೋದಿಲ್ಲ ಅಂದ್ರೆ ದೇವ್ರು ಬಿಟ್ಟುಬಿಡ್ತಾನೆ. ಇವತ್ತು ಒಳ್ಳೆ ಕೆಲಸ ಆಗುತ್ತೆ ಅಂತ ಅನ್ಕೊಂಬಿಡಿ, ಮಾಡೋದು ನಾವಲ್ಲ ದೇವರೇ ಮಾಡಿಸೋದು ಅಂತ ಅರ್ಥ. ಯಾವ ಕೆಲಸರು ಮಾಡೋ ಸ್ವಾತಂತ್ರ್ಯ ನಮಗೆ ಎಲ್ಲಿದೆ? ಸ್ವತಂತ್ರವು ಭಗವಾನ್ ವಿಷ್ಣು. ಪ್ರತಿಯೊಂದು ಕೆಲಸರು ದೇವರಿಂದನೇ ಆಗಬೇಕು, ನಮ್ಮಿಂದ ಆಗೋದಿಲ್ಲ. ನೆಪ ಮಾತ್ರ ನಾವು, ನೆಪನೂ ಆಗೋದಿಲ್ಲ ಅಂದ್ರೆ ಭಜಿತಿ ಆಗ್ತದೆ ಅಷ್ಟೇ. ನೆಪ ಆದ್ರೂ ಆಗಬೇಕಲ್ಲ, ಅಷ್ಟಾದ್ರೂ ಕೂಡ ಆಗೋದಿಲ್ಲ ಅಂತ ಕೇಳಿದರೆ ಏನು ಉಪಯೋಗ? ಅದಕ್ಕೆ ದೇವರು ತೋರಿಸ್ತಾನೆ. ಅದು ಶ್ರೀ ಸತ್ಯಾಭಿರವರ ಆ ಒಂದು ದೃಷ್ಟಿಕೋನ ನಮಗೆಲ್ಲ. ದೊಡ್ಡವರ ಕಥೆ ಕೇಳೋದು ಅಂದ್ರೆ ಕಥೆ ಕೇಳೋದಲ್ಲ, ತತ್ವ ತಿಳಿಯೋದು ಅಂತ ಅರ್ಥ. ಇವತ್ತು ಒಳ್ಳೆ ಪರಿಸ್ಥಿತಿ ಅಂದ್ಕೊಳ್ರಿ, ದೇವರು ಹೇಗೋ ಮಾಡಿಸ್ಬಿಡ್ತಾರೆ ನಮಗೆ. ಆಮೇಲೆ ಆಶ್ಚರ್ಯ, ಅನ್ಕೊಂಡಿದ್ದೆ ತಾವು ಅಂದ್ಕೊಂಡಿದ್ದಕ್ಕೂ ನಡೆದಿದ್ದಕ್ಕೂ ಸಂಬಂಧನೇ ಇರೋದಿಲ್ಲ. ಯಾತಕ್ಕೆ ಅಂದರೆ ಆಗ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ನನ್ನು ಮಾತು ಅರ್ಥ ಆಗ್ತದೆ. ಅಷ್ಟು ಮಾಡ್ತಾರೆ ಅವ್ರ ಮುಂದೆ ಅವ್ರಿಗೆ ಆಶ್ರಮ ಕೊಡ್ತಾರೆ ಬೇರೆಯವರಿಗೆ. ಅವರು ಸತ್ಯಾಧೀಶರು ಅಂತ ಒಬ್ರು, ಸತ್ಯಾಧಿರಾಜರು ಅಂತ ಒಬ್ರು, ಇಬ್ರು ಚಿಕ್ಕಪಟ್ಟದಲ್ಲಿ ವೃಂದಾವನಸ್ಥರಾಗಿ ಬಿಡ್ತಾರೆ. ಆದರೆ ದೊಡ್ಡ ಜ್ಞಾನಿಗಳನ್ನಾಗೆ ಮಾಡಿ ಅವರ ವಾಕ್ಯಾರ್ಥ ಕಳಿಸ್ತಾರೆ. ಹಿಂದಿನ ಕಾಲದಲ್ಲಿ ಸ್ವಾಮಿಗಳು ಅಂತ ಹೇಳಿದರೆ ವಾಕ್ಯಾರ್ಥ ಮಾಡಿ ಮಠ ಬೇರೆಯವ್ರನ್ನ ಗೆದ್ದು ಶಿಷ್ಯರು ಮಾಡಿಕೊಂಡ್ರೆ ಸ್ವಾಮಿಗಳು ಇಲ್ಲದೆ ಹೋದ್ರಿಲ್ಲ. ಇವತ್ತ ಪದ್ಧತಿ ಹೊರಟೋಗ್ಬಿಟ್ಟು ಇರೋ ಶಿಷ್ಯರೇ ಹೋಗ್ತಿದ್ದಾರೆ ಅಂತ ಕಾಲ. ಇವರು ಶಿಷ್ಯರಲ್ಲೇ ಒಂದು ವೈರಸ್ ಮನೆಯಲ್ಲಿ ಜನರು ಡಿಲೀಟ್ ಆಗ್ತಿದ್ದಾರೆ, ಸಮಾಜದಲ್ಲಿ ಜ್ಞಾನಿಗಳು ಡಿಲೀಟ್ ಆಗ್ತಿದ್ದಾರೆ, ವಂಶರೇ ಚಿಕ್ಕದಾಗ್ತಾ ಇದೆ, ಹಿಂದೆ ಬೆಳೆಸ್ತಾ ಇದ್ರು ಅವರು. ಅದಕ್ಕೆ ಜ್ಞಾನಿ ಸತ್ಯಾಧಿರಾಜರು ಸತ್ಯ ಇಬ್ಬರು ಕೂಡ ಒಳ್ಳೆ ಜ್ಞಾನಿಗಳಾಗ್ತಾರೆ. ಬೇಕಾದಷ್ಟು ಸಾಧನೆ, ಒಬ್ಬರು ಅಲ್ಲೇ ಇದ್ದ ರಾಜಮಂಡ್ರಿಯಲ್ಲಿ ಒಬ್ಬರು ಇದ್ದಾರೆ, ಒಬ್ಬರು ವೆಲ್ಲೂರಿನಲ್ಲಿ ಇದ್ದಾರೆ ವೃಂದಾವನಗಳು. ಅಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ಇವರು ನಾಚಾರಗಳಿಗೆ ಹೋಗ್ತಾರೆ. ಇವತ್ತೇ ಅಲ್ಲೇ ಆರ ವೃಂದಾವನದಲ್ಲಿ ಅಲ್ಲೇ ಇರೋದು ನಾಚಾರ ಕೋಯಿಲ್ ಅಂತ ಕರೀತಾರೆ. ನಾಚಾರ ಕೋಯಿಲ್ ಅಂತ ತಮಿಳುನಾಡಲ್ಲಿ ಹೆಸರು. ಕುಂಭಕೋಣಕ್ಕೆ ಹತ್ರ, ಬರೀ 10 ಕಿಲೋಮೀಟರ್ ಅಷ್ಟೇ. ಕುಂಭಕೋಣದಿಂದ ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ಸ್ವಲ್ಪ ಅಲ್ಲಿ ವಿಚಿತ್ರವಾದ ಒಂದು ವೃಂದಾವನ, 4 ರೂಪದ ಭಗವಂತ ಇದ್ದಾನೆ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಆಗಿರುತ್ತರು. ಅಲ್ಲಿ ಒಂದೇ ನೋಡೋದು ಸಾಧ್ಯ. ಲೈಫ್ ಸೈಜ್ ಮತ್ತೆ ಸಣ್ಣವಲ್ಲವು, ದೊಡ್ಡ ತಿರುಪತಿ ಶ್ರೀನಿವಾಸ ದೇವರಿದ್ದಾಗಿದ್ದಾರೆ. ಅರ್ಚಕರಿಗೂ ಗೊತ್ತಿರಲಿಕ್ಕಿಲ್ಲ ಸರಿಯಾಗಿ, ಅಷ್ಟು ಒಳ್ಳೆ ರೂಪಗಳು ನಿಂತಿದೆ. ದೊಡ್ಡ ದೇವರು ಮುಂದೆ ಅಲ್ಲಿ ಗರುಡ ಇದ್ದಾರೆ ಒಬ್ಬರು. ಅಲ್ಲಿ ಕಥೆ ಹೇಳ್ತಾರೆ ಗರುಡನ ಬಗ್ಗೆ, ಆ ಶಿಲಾ ವಿಗ್ರಹ ಗರುಡಂದು. ಆ ರೀತಿ ಸಾಮಾನ್ಯ ಗರುಡಗಮದಲ್ಲಿ ಗರುಡ ಇರ್ತಾನೆ ಅಷ್ಟೇ ಹೊರತು ಬೇರೆ ಕಡೆ ಗರುಡ ಇರೋದು ಭಾರಿ ಕಡಿಮೆ. ಗರುಡ ಇದ್ದಾರೆ. ಗರುಡನ ಮಹಿಮೆ ಏನಂದ್ರೆ ಪ್ರತಿ ವರ್ಷ ಫಾಲ್ಗುಣ ಮಾಸದೊಳಗೆ ರಥೋತ್ಸವ ಮಾಡ್ತಾರೆ. ಪ್ರತಿ ವರ್ಷ ರಥೋತ್ಸವ ಕಾಲಕ್ಕೆ ಇಬ್ಬರು ಎತ್ತಾರಂತಂದ್ರೆ ಗರುಡನ್ ಇಬ್ಬರು ಎತ್ತಾರಂತೆ, ಸುಖವಾಗಿ ಎತ್ತಿ ಬಿಡ್ತಾರೆ. ಆಮೇಲೆ ಹೊಸ್ಲೋತಿ ಬರ್ತಾರೆ, ಆಗ ಇಬ್ಬರಿಗೆ ಆಗಲ್ಲ, ಅಂದ್ರೆ 4 ಜನ ಬರ್ತಾರೆ ಅಂತಾರೆ. ಇದು ಸ್ವಲ್ಪ ಬಂದು ಬರ್ತಾರೆ, 8 ಜನ ಬೇಕಂತಾಗ ಇದು ಬಂದುಬಿಟ್ಟು 100 ಜನ ಎತ್ತಲಕ್ಕೆ ಆರಿದು ಭಾರ ಆಗಿಬಿಡ್ತಾರೆ. ವಾಪಸ್ ಮತ್ತೆ ಹಾಗೆ ಕಡಿಮೆ ಆಗ್ತಾರೆ. ಅದು ಮ್ಯಾಜಿಕ್ ಅದು. ಈ ಸೈಜ್ ಸುಸನ್ನು ಬೈತಿರ್ತಾರೆ, ಸೈಜ್ ಹೋಗಿ ನೋಡ್ಬೇಕಂದೆಲ್ಲ ಕೂಡ. ಅವಾಗ ಎಷ್ಟು ಇವತ್ತು ಪರಮಾತ್ಮ ಯಾತಕ್ಕಿಂತ ಆಶ್ಚರ್ಯ ಇಟ್ಟಿರ್ತಾರೆ ಅಂದ್ರೆ, ಇವತ್ತು ಬರಿಷ್ಠರ ಶಕ್ತಿ ಬೀರಿ ಒಂದು ಶಕ್ತಿ ಇದೆ ಅಂತ ತೋರಿಸ್ಬೇಕು. ಸೈಜ್ ವೇರಿ ಆಗೋದಿಲ್ಲ, ಮತ್ತೆ ಸೈಜ್ ಅದೇ ವೇಟ್ ಚೇಂಜ್ ಆಗ್ತಾ ಹೋಗ್ತದೆ. ಎಂತ ಮ್ಯಾಜಿಕ್ ಮಾಡಿದ್ದಾರೆ ಅಲ್ಲಿ. ಅದು ದೊಡ್ಡ ಗುಡಿ ಅದು. ಅದು ಸಾಮಾನ್ಯವಾಗಿ ದಕ್ಷಿಣಾಭಿಮುಖ ಗುಡಿಯರುಗಳು ಬಹಳ ಕಡಿಮೆ. ದಕ್ಷಿಣಾಭಿಮುಖ ಗುಡಿ ಅದು. ಬಟ್ ಬಹಳ ವಿಚಿತ್ರಗಳು, ಹೋಗ್ತಾ ಹೋಗ್ತಾ ಬಹಳ ಎತ್ತರದಲ್ಲಿ ದೇವರಿದ್ದಾರೆ. ಅಲ್ಲಿಂದ ಇಳಿಸ್ಕೊಂಡು ಬರ್ತಾರೆ. ಆಗ ಅದ್ರ ಹತ್ತಿರದಲ್ಲೇ ಇವರು ವೃಂದಾವನ ಇರೋದು, ಬಹಳ ಹತ್ತಿರದಲ್ಲೇ ಇರೋದು ವೃಂದಾವನ. ಅಂದ್ರೆ ಆಗಿನ ಕಾಲಕ್ಕೆ ಎಷ್ಟು ದೇವಸ್ಥಾನದ ಪ್ರಭಾವ ಇತ್ತು ಅಂತ ಗೊತ್ತಾಗ್ತದೆ. ದೇವಸ್ಥಾನ ವೃಂದಾವನ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗೆಲ್ಲ ಕೂಡ. ಯಾಕಂದ್ರೆ ಸಾಮಾನ್ಯವಾಗಿ ವೃಂದಾವನ ಇತ್ಯಾದಿಗಳಿಗೆ ದೇವಸ್ಥಾನಕ್ಕೂ ದೂರ ಇರೋದೇ ಸ್ಪರ್ಧತೆ. ಅಷ್ಟು ಹತ್ರ ಕೊಡಬೇಕಾದ್ರೆ ಅವ್ರ ವರ್ಚಸ್ ಎಷ್ಟಿತ್ತು ಅಂತ ಗೊತ್ತಾ. ಸತ್ಯಾಭಿರವರದು ಅಲ್ಲಿದ್ದಾಗ ಊರ ಮೇಲೆ ಪ್ರಭಾವ ಬೀರ್ತಾರೆ. ಇವತ್ತೆಲ್ಲ ಬೆಂಗಳೂರು ಮೈಸೂರು ಅಷ್ಟೇ, ಇವತ್ತು ಏನ ಜ್ಞಾನಕ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಮುಗಿದೋಯ್ತು ನಮ್ಮ ಕತೆ. ಉಳಿದ ಕಡೆ ಏನಿದ್ರು ಕೂಡ ಜನಗಳಿರೋದೇ ಇಲ್ಲ. ಹಿಂದೆ ಹಾಗಲ್ಲ, ಎಲ್ಲಾ ಕಡೆಯೂ ತತ್ವ ಪ್ರಸಾರ ಮಾಡ್ತೀವಿ. ಇವತ್ತು ಹೋದ್ರೆ ನೊಡ ಹೊಡೆಯೋರಿಲ್ಲ, ಊರಲ್ಲಿ ಒಬ್ಬ ಬ್ರಾಹ್ಮಣ ಸಿಗಲ್ಲ. ಯಾರು ಮಠಾಧಿಕಾರಿ ಇದ್ದಾರೆ ಪಾಪ, ಬೀಗ ಹಾಕೊಂಡು ಹೋಗಿರ್ತಾರಷ್ಟೇ. ಬೀಗ ಹಾಕ ಪೂರ್ತಿ ಬೀಗ ತೆಗಿಲಿಕ್ಕೆ ಮಠಾಧಿಕಾರಿಗಳು, ಬೀಗ ಹಾಕ್ಲಿಕ್ಕೆ ಮಠಾಧಿಕಾರಿಗಳಷ್ಟೇ, ವ್ಯವಸ್ಥೆಗಳೇ ಇರೋದಿಲ್ಲ ಈಗ. ಅಂದ್ರೆ ಅಂತ ಕಾಲದಲ್ಲಿ ಹಾಗೆ ಮಾಡಿದ್ರು. ಇವತ್ತು ಬಹಳ ಸುಲಭದ ಕಾಲ ಇದು. ಆಗ ರಾಜ ಮಹಾರಾಜರ ಕಾಲ ಗೊತ್ತಾ, ಓಡಾಡೋದು ಕಷ್ಟ, ಯಾರು ಸಿಕ್ಕರೆ ಹೊಡೆದ ಯಾರು ಕೇಳೋರಿಲ್ಲ. ಇವತ್ತು ಕೋರ್ಟ್ ಕಚೇರಿನೇ ಇಲ್ಲ ಈಗಿನ ಕಾಲಕ್ಕೆ. ರಾಜ ತಲೆ ತೋಚಿದ್ದೆ ಮಾಡೋದವ್ರು, ಹೊಡೆದಾಕ್ರೆ ಹೊಡೆದಾಕದ ಅಷ್ಟೇನೆ. ಅಂತ ಹೊತ್ತಿನಲ್ಲಿ ಅಷ್ಟು ಗೌರವ ತಗೋಬೇಕಾದ್ರೆ ಎಷ್ಟು ತಪಸ್ಶಕ್ತಿ ಇರಬೇಕು ಅವರಿಗೆಲ್ಲ ಕೂಡ. ಇದೆಲ್ಲ ಇವರದು ಶ್ರೀಪಾದರಾಜರದು ತಮಿಳುನಾಡಿನ, ಇವರು ತಮಿಳುನಾಡಿನ ಮಹತ್ಮೆನೆ. ಅಂದ್ರೆ ತಮಿಳುನಾಡಿನೊಳಗೆ ಇವತ್ತು ಪಂಡಿತರ ಸಂಖ್ಯೆ ಇವರೆಲ್ಲ ಬಹಳ ಕಡಿಮೆ ಆಗೋಗ್ಬಿಟ್ಟಿದೆ. ಆಗ ಇಲ್ಲಿಗಿಂತ ಜಾಸ್ತಿ ಅಲ್ಲಿದ್ದರು ಅಂತ ತಿಳ್ಕೊಂಡ್ರೆ ಅದರಲ್ಲಿ ಇಂಥ ಜ್ಞಾನಿಗಳ ಪ್ರಭಾವ. ಮುಂದೆ ಅಷ್ಟೆಲ್ಲ ಮಾಡಿಕೊಂಡು ಅನೇಕ ದಿವಸ ಅಲ್ಲಿತ್ತು. ಮತ್ತೆ ದಕ್ಷಿಣ ಭಾರತ ತುಂಬಾ ಸಂಚಾರ ಮಾಡಿ ಸತ್ಯಪೂರ್ಣ ತೀರ್ಥರೊಬ್ಬರಿಗೆ ಆಶ್ರಮ ಕೊಟ್ಟು ವೃಂದಾವನಸ್ಥರಾಗ್ತಾರೆ. ಆಚಾರಕ್ಕೂ ಇದೆ ವೃಂದಾವನಸ್ಥರಾಗ್ತಾರೆ. ಬಟ್ ದೊಡ್ಡ ಜಾಗ ವೃಂದಾವನ, ದೊಡ್ಡ ಜಾಗ, ಬಹಳ ಪಾಠ ಪ್ರವಚನ, ಬಹಳ ಐಡಿಯಲ್ ಆಗಿರೋ ಜಾಗ. ಇವತ್ತು ಅಷ್ಟು ಹತ್ತಿರದಲ್ಲಿ ದೇವಸ್ಥಾನ ಅಷ್ಟು ದೊಡ್ಡ ಜಾಗ ಇದೆ ಅಂತ ಕೇಳಿದ್ರೆ ಇನ್ನೆಷ್ಟು ದೊಡ್ಡದಿತ್ತ ಮೊದಲು. ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರ್ತವೆ ಜಾಗಗಳೆಲ್ಲ ಕೂಡ. ಅದು ಅವರ ಮಹಿಮೆ. ಎದುರಿಗೆ ದೊಡ್ಡ ಸರೋವರ, ಭಾರಿ ದೊಡ್ಡ ಸರೋವರ ಎದುರಿಗಿರೋದು. ಇಂಥ ಒಂದು ಸಿದ್ಧಿ ಪಡೆದ ಸತ್ಯಾಭಿನವ ತೀರ್ಥರು, ಶ್ರೀಪಾದರಾಜ ತೀರ್ಥರು, ಅವ್ರ ಬಗ್ಗೆ ಹೇಳೋದು ತುಂಬಾ ವಿಷಯ ಉಂಟು. ಹೊತ್ತಾಗಿಬಿಟ್ಟಿದೆ, ಬರೋದೇ ಹೊತ್ತಾಯ್ತು, ಹೊರಟಿದ್ದು ಹೊತ್ತಾಯ್ತು, ದಾರಿಯಲ್ಲಿ ಹೊತ್ತಾಯ್ತು. ಇಷ್ಟೊತ್ತು ಕಾದಿದ್ದೀರಿ ಎಲ್ಲ ಕೂಡ. ಅವ್ರ ಸ್ಮರಣೆ ಮಾಡಿಕೊಳ್ಳಿ, ಅನುಕೂಲವಾಗಿದೆ. ಪ್ರಸಂಗ ಬದಿಗಿಂತ ಹೆಚ್ಚು ಮಾಡೋಣಕ್ಕೆ ಅವಕಾಶ ಪಡೋಣ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರವಚನ ಆಷಾಢ ಶುಕ್ಲ ಏಕಾದಶಿ. ಏಕಾದಶಿ ದಿವಸ ಪ್ರತಿ ವರ್ಷ ಶಯನ ಏಕಾದಶಿ ಅಂತ ಹೇಳ್ತೇವಲ್ಲ, ಮೊದಲನೇ ದಿವಸ ಅವತ್ತು ಪ್ರವಚನ ಇರ್ತದೆ. ಆವತ್ತಿನ ದಿವಸ ಆವತ್ತಿಗೆ ಇವತ್ತು ವಿದ್ಯಾಪೀಠದಲ್ಲಿ ಪ್ರವಚನ ಇರ್ತದೆ. 11-17 ಮತ್ತೆ 11-16 17-24-25 ಎರಡು 15 ದಿವಸ ವಿದ್ಯಾಪೀಠದಲ್ಲಿ ಸಾಯಂಕಾಲ ಪ್ರವಚನ ಇರ್ತದೆ. ಅವತ್ತಾದ್ರೆ ಇಲ್ಲಿ ಮಾತ್ರ 19 ಪ್ರವಚನ ಇರ್ತದೆ. ಅಲ್ಲಿ ಬೇಗ ಮುಗಿಸಿ ಇಲ್ಲಿ ಮಾಮೂಲಿನಂತ ಪ್ರವಚನ ನಿಲ್ಲಿಸೋದು ಬೇಡ ಅಂತ ಪ್ರವಚನ ಅವತ್ತು ಇರ್ತದೆ. ಹಾಗೆ ಅನೇಕ ಪುಸ್ತಕಗಳು ಬಿಡುಗಡೆ ಕಾರ್ಯಕ್ರಮ ಕುರಿತು ವಿದ್ಯಾಪೀಠದಲ್ಲಿ ರುಕ್ಮಿಣಿ ಶ್ರೀ ಅನೇಕ ಗ್ರಂಥಗಳು ಬಿಡುಗಡೆ ಕೂಡ ಆಗ್ತಾ ಇವೆ. ಅದಕ್ಕೆಲ್ಲ ಸಹ ತಪ್ಪದೇ ಬರಬೇಕು ಅಂತ ಹೇಳ್ತಾ ಇವತ್ತಿನ ನಮ್ಮ ಪ್ರವಚನ ವ್ಯಾಸವದ ಸಂಶೋಧನಾ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಎಂದಿನಂತೆ ಶ್ರೀಯುತರಾದ HS ವಾಸ್ತುಮೂರ್ತಿ ದಂಪತಿಗಳು, ಶ್ರೀ VS ಸತ್ಯನಾರಾಯಣ ದಂಪತಿಗಳು, ಶ್ರೀ DN ಗುರುರಾಜರಾವ್ ದಂಪತಿಗಳು, ಶ್ರೀ ಮಡು ಶ್ರೀಧರ ದಂಪತಿಗಳು, ಟಿ ಶ್ರೀಪತಿ ಅಂತಕ್ಕಂಥ ಅವರು ದಂಪತಿಗಳು, ಇಷ್ಟು ಜನ ಸೇವಾಕರ್ತರಾಗಿ ಬಂದಿದ್ದಾರೆ. ಎಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ಹರಿವಾಯುಗಳು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಪ್ರವಚನ ಚಾತುರ್ಭಾಷದ ಮೊದಲ ಏಕಾದಶಿ ದಿವಸ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯಃ.